योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति। वाणिते करवाण्यम्ब चरणौ हृदि सर्वदा मद्वाक्यसरनिर्भूयात् श्रीमदाचार्यभावगा। हराय भजका निष्ठहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं गिरे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः। समस्तगुणसम्पूर्णं सर्वदोषविवर्जितं नमस्कृत्य गीतातात्पर्यमुच्यते। लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद ಶ್ರೀಮದ್ಭಗವದ್ಗೀತೆಯನ್ನು ಶ್ರೀರಾಮದೇವರ ಸನ್ನಿಧಾನದಲ್ಲಿ ಈಗಾಗಲೇ ಪ್ರಾರಂಭ ಮಾಡಿ ಎರಡು ಪ್ರವಚನ ಮಾಲಿಕೆಗಳು ಮುಕ್ತಾಯವಾಗಿವೆ. ಈ ಸಲ ಈ ತೃತೀಯ ಬಾರಿಯ ಪ್ರವಚನ ಮಾಲಿಕೆಯಲ್ಲಿ ಭಗವದ್ಗೀತೆಯ ಭಗವಂತನ ಉಪದೇಶದ ಭಾಗದಿಂದ ಪ್ರವಚನ ಪ್ರಾರಂಭವಾಗ್ತಾ ಇದೆ. ಭಗವದ್ಗೀತೆ ಶ್ರೀ ಕೃಷ್ಣಾರ್ಜುನ ಸಂವಾದ ರೂಪವಾಗಿ ಜಗತ್ತಿಗೆ ತಲುಪಿದೆ. ಯಾವುದೇ ಒಂದು ಮಾಧ್ಯಮದಲ್ಲಿ ಮನುಷ್ಯನಿಗೆ ವಿಷಯ ಹೆಚ್ಚು ಮುಟ್ಟುತ್ತೆ ಯೋಚನೆ ಮಾಡಲಿಕ್ಕೆ ಹೊರಟ್ರೆ ಅದು ಸಂವಾದದ ಮಾಧ್ಯಮ ಅತ್ಯಂತ ಪ್ರಭಾವಿಯಾದದ್ದು. ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಕೊಟ್ಟಾಗ ಬಹಳ ಸುಲಭವಾಗಿ ಗ್ರಹಣ ಮಾಡಲಿಕ್ಕೆ ಸಾಧ್ಯ. ಭಗವದ್ಗೀತೆ ಈ ದೃಷ್ಟಿಯಿಂದ ಸಹ ಲೋಕೋತ್ತರವಾಗಿರತಕ್ಕಂಥ ಗ್ರಂಥ. ಅದರ ಒಂದು ರಚನಾ ಸಂವಿಧಾನ ಅತ್ಯಂತ ನವೀನವಾದದ್ದು. ಅರ್ಜುನನಂತಹ ಲೋಕೋತ್ತರವಾದ ವ್ಯಕ್ತಿ ಸುಸಂಗತವಾದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಸ್ವತಃ ಭಗವಂತ ಅದಕ್ಕೆ ಅತ್ಯಂತ ಸ್ಪಷ್ಟವಾದ ಉತ್ತರಗಳನ್ನು ಕೊಟ್ಟು ಇಡೀ ಜಗತ್ತಿಗೆ ಬೆಳಕನ್ನು ಚೆಲ್ಲಿದ್ದಾನೆ. ಅರ್ಜುನ ಪ್ರಶ್ನೆ ಕೇಳಿದ ಸನ್ನಿವೇಶ ಅತ್ಯಂತ ವಿಶಿಷ್ಟವಾದ ಸನ್ನಿವೇಶ. ತುಂಬ ಜನ ಶಾಂತ ಪರಿಸರದಲ್ಲಿ ಪ್ರಶ್ನೆ ಕೇಳೋ ಅಭ್ಯಾಸ ಇಟ್ಟುಕೊಂಡ್ರೆ ಅತ ಅತ್ಯಂತ ಗೊಂದಲದ ಪರಿಸರದಲ್ಲಿ ಪ್ರಶ್ನೆಯನ್ನು ಕೇಳಿದ. ರಣರಂಗದಲ್ಲಿ ಪ್ರಶ್ನೆಯನ್ನು ಕೇಳಿದ ಹಿರಿಮೆ ಅರ್ಜುನನು. ನಮ್ಮ ಜನ ಇಲ್ಲೇ ಸೋಲ್ತಾರೆ. ಯಾವುದೋ ಸಮಸ್ಯೆ ಹಾಕೊಂಡ್ಬಿಟ್ಟಿರ್ತಾರೆ, ಈ ಸಮಸ್ಯೆ ಪರಿಹಾರವಾದ ಮೇಲೆ ಭಾಗವತ ಕೇಳ್ತೇನೆ ಅಂತ ಹೇಳುತ್ತಾನೆ. ಎಷ್ಟು ದಡ್ಡತನ ಅದು. ಸಮಸ್ಯೆ ಪರಿಹಾರ ನಾವು ಬೆಳಗ್ಗೆ ಸೂರ್ಯ ಹುಟ್ಟಿದ ದೀಪ ಹಚ್ಚುತ್ತೇವೆ ಎಂದಾಗತ್ತಷ್ಟೇ. ರಾತ್ರಿ ಹೊತ್ತಿನಲ್ಲಿ ಕತ್ತಲೆ ಕಾಲಕ್ಕೆ ದೀಪವನ್ನು ಆರಿಸಿಬಿಟ್ಟು ಕತ್ತಲಲ್ಲೇ ಇದ್ದು ಬೆಳಗಿನ ಜಾವದಲ್ಲಿ ದೀಪ ಹಚ್ಚಿದರೆ ಅಂತ ಹೇಳಿದರೆ ಹೇಗೋ ಹಾಕಿ ಅಂದರೆ ಸುಶಾಂತ ವಾತಾವರಣದಲ್ಲಿ ವಿದ್ಯೆ ಕೇಳ್ತೇವೆ ಅಂದರೆ ಅದಕ್ಕೆ ಅರ್ಥ ಇಲ್ಲ. ನಿಜವಾಗಲೂ ಗೊಂದಲದಲ್ಲಿ ಕೇಳಬೇಕು. ವಿದ್ಯಾರ್ಥಿ ಹೇಗಾಗುತ್ತೆ, ಪರೀಕ್ಷಾ ಸಮಯದು ತುಂಬ ಗಲಾಟೆ ಇರುತ್ತೆ, ಈಗ ಬೇಡ ಪರೀಕ್ಷೆ ಆದ್ಮೇಲೆ ಬೇಸ್ಟ್ ಪ್ರಶ್ನೆ ಕೇಳೋಣ ಅಂತ ಹೇಳಿದ್ರೆ ಹೇಗೋ ಹಾಗಾಗತ್ತಷ್ಟೇ. ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಪ್ರಶ್ನೆ ಕೇಳಬೇಕು, ಉದ್ದೇಶನೇ ಡಿಫೀಟ್ ಆದರೆ ಏನು ಪ್ರಯೋಜನ ಅದರಿಂದ. ಅರ್ಜುನ ಸ್ವಲ್ಪ ಸಂಕೋಚ ಪಡಲಿಲ್ಲ ಅಂಬೋದು ದೊಡ್ಡ ಆಶ್ಚರ್ಯ. ಯಾವನು ಪ್ರಶ್ನೆಗಳನ್ನು ಕೇಳಲು ಸಂಕೋಚ ಪಡ್ತಾನೆ, ಯಾವುದೋ ಕಾರಣ ನೆಪವೊಡ್ಡಿ ಮುಂದೆ ಹಿಂದೆ ಬಿಡ್ತಾನೆ, ಅವನೆಂದೂ ಉತ್ತರವನ್ನು ಪಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಅರ್ಜುನ ಆ ಯಶಸ್ವಿಯಾದಂಥ ಕಾರ್ಯವನ್ನು ಮಾಡಿದ. ಪ್ರಶ್ನೆಗಳನ್ನ ಅದು ಏನು ಏನೋ ಕೇಳಬೇಕು ಅಂತ ಕೇಳಿದ್ದಲ್ಲ, ಸ್ಪಷ್ಟವಾಗಿ ಕೇಳ್ತಾನೆ. 18 ಶ್ಲೋಕಗಳಲ್ಲಿ ತನ್ನ ಪ್ರಶ್ನೆಯನ್ನು ಅರ್ಜುನ ಮುಂದಿಡ್ತಾ ಇದ್ದ, ವಿವರವಾಗಿ ಮುಂದಿಡ್ತಾನೆ. ಯಾರು ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ಮುಂದೆ ಇಡ್ತಾರೋ ಅವರು ಸ್ಪಷ್ಟವಾದ ಉತ್ತರ ಸಿಕ್ಕುತ್ತೆ. ಪ್ರಶ್ನೆನೇ ಗೊಂದಲಮಯವಾಗಿದ್ರೆ ಏನು ಪ್ರಯೋಜನ ಇಲ್ಲ, ಅರ್ಜುನಿಂದ ಕಲಿಬೇಕಾದ ಪಾಠ ಇದೆ. ಆತನಿಗೆ ಬಂದ ಪ್ರಶ್ನೆ ಸಾಮಾನ್ಯವಾದದ್ದಲ್ಲ, ಯಾವ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಅದರ ಬಗ್ಗೆನೇ ಬಂದ ಪ್ರಶ್ನೆ ಅದು. ಯುದ್ಧ ಮಾಡಲಿಕ್ಕೆ ಅಂತ ನಿಂತಿದ್ದಾನೆ, ಯುದ್ಧ ಮಾಡಲೇ ಅಂತಕ್ಕಂಥ ಮಾತನ್ನಾಡ್ತಾ ಇದ್ದಾನೆ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವಿಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಹೀಗೆಲ್ಲ ತನ್ನ ಮಾತುಗಳನ್ನು ಮುಂದಿಡ್ತಾ ಇಂಥ ಗೊಂದಲ ಪರಿಸಿ ಯಾವ ಯುದ್ಧ ಮಾಡಲಿಕ್ಕೆ ಬಂದ ಅರ್ಜುನ ಗಾಂಡೀವ ಜಾರತ್ತೆ ಅಂದರೆ ಎಷ್ಟಿದಾಗಬೇಕು. ಯುದ್ಧ ಮಾಡಲಿಕ್ಕೆ ಬಂದ ವ್ಯಕ್ತಿ ಶಸ್ತ್ರವನ್ನು ಜಾರಿಸಿಕೊಳ್ಳೋದಾದರೆ ಎಷ್ಟು ಆಘಾತವಾಗಿರಬೇಕು, ಅದನ್ನು ನೇರವಾಗಿ ಮುಂದಿಟ್ಟ. ಮತ್ತೆ ಇದೆಲ್ಲ ದೈಹಿಕ ವಿಕಾರಗಳು ಯಾತಕ್ಕೆ ಹೀಗಾಯಿತು, ಮನಸ್ಸಿಗೆ ಬಂದ ಗೊಂದಲ ದೇಹಕ್ಕೆ ಶಿಫ್ಟ್ ಆಗ್ತಾ ಇದೆ. ಇದು ಒಂದು ತುಂಬ ಗಮನಿಸಬೇಕು ಜನಗಳು. ತುಂಬ ಜನ ಆರೋಗ್ಯ ಕೆಟ್ಟಿದೆ ಅಂತ ಇವ್ರು ಹೋಗೋದು, ದೇಹಕ್ಕೆ ಔಷಧಿ ಕೊಡೋದು ನಡೆದೇ ಇರುತ್ತೆ. ದೇಹದಲ್ಲಿರ್ತಕ್ಕಂತಹ ರೋಗಕ್ಕೆ ಔಷಧಿ ಕೊಡೋ ಪದ್ಧತಿ ನಾವು ಕೇಳಿದ್ದೇವೆ. ದೇಹಕ್ಕೆ ಏನಾಗಿದೆ ಔಷಧಿ ಕೊಟ್ಟು ಬಿಡ್ತಾರೆ, ತಪ್ಪು. ಅರ್ಜುನ ಮಾತು ಕೇಳಿದಾಗ ನಾವು ಹೊಸ ವಿಷಯ ಗೊತ್ತಾಗುತ್ತೆ. ದೇಹಕ್ಕೆ ಏನಾದರೂ ಕೂಡ ಮೂಲತಃ ಅದು ಮನಸ್ಸಿಗೆ ಆಗಿ ದೇಹಕ್ಕೆ ಮುಟ್ಟದೆ ಹೊರತು ನೇರ ದೇಹಕ್ಕಾಗೋ ಪ್ರಸಂಗ ಬೇರೆ ಅವೆಲ್ಲ ಕೂಡ ಇಲ್ಲ ಅಂತಲ್ಲ, ಬೇರೆ. ಆದರೆ ಮೂಲತಃ ಬರತಕ್ಕಂಥ ಪ್ರಬಲ ವ್ಯಾಧಿಗಳಿಗೆಲ್ಲ ಮನಸ್ಸೇ ಮೂಲ. ಅದಕ್ಕೆ ಅರ್ಜುನ ಅಂಥ ಮಹಾವೀರ, ಕೈಯಲ್ಲಿ ಹಿಡಿದ ಗಾಂಡೀವ ಜಾರಬೇಕಾದ್ರೆ ಮನಸ್ಸಿಗೆ ಬಂದ ಗೊಂದಲ ಆ ಜಾರುವಿಕೆ ಕೆಲಸ ಮಾಡ್ತಾ ಇತ್ತು. ವಿಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ, ನನ್ನ ದೇಹದಲ್ಲಿ ನಡುಕ ಉಂಟಾಗಿದೆ, ರೋಮಾಂಚನವಾಗ್ತಾ ಇದೆ. ಎಲ್ಲ ಮಾತುಗಳು ಮನಸ್ಸಿನ ವಿಕಾರವನ್ನು ಮುಂದಿಡಿದ ಅರ್ಥ ಮಾಡಿಕೊಂಡ್ರೆ ಯಾರು ಮನಸ್ಸಿನಲ್ಲಿ ಗೊಂದಲಕ್ಕೊಳಗಾಗ್ತಾರೋ ಅವರ ದೇಹ ವಿಕಾರಕ್ಕೊಳಗಾಗತ್ತೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹದ ಯಾವುದೇ ವ್ಯಾಧಿಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಿದ್ರೆ ಮೊದಲ ಒಂದು ಪದ್ಧತಿ ಅದನ್ನು ನಾವು ಮನಸ್ಸಿನ ಮೂಲಕ ಸರಿ ಮಾಡಿಕೊಳ್ಬೇಕು. ಮನಸ್ಸಿನ ಮೂಲಕ ಸರಿ ಮಾಡಿಕೊಳ್ತಕ್ಕಂಥ ಪದ್ಧತಿ ಅರ್ಜುನನಿಂದ ಕಲಿಬೇಕಾದ ದೊಡ್ಡ ಪಾಠ. ಆಗಿದ್ದೇನು, ತಾನು ಯುದ್ಧ ಮಾಡಲಿಕ್ಕೆ ಅಂತ ಹೊರಟಾಗ ಅರ್ಜುನ ಕಂಡಿದ್ದು ಶ್ರೇಯಸ್ಸಾಗುತ್ತೆ ಅಂದರೆ ಮನುಷ್ಯನಿಗೆ ಖುಷಿಯಾಗುತ್ತೆ. ಯಾವಾಗ ಶ್ರೇಯಸ್ಸಿನ ಬಗ್ಗೆ ಸಂಶಯ ಬಂತು ಆತನ ಗೊಂದಲ ಉಂಟಾಯಿತು. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಇವತ್ತು ಕಳ್ಳನ ಮೈ ನಡುಕುತ್ತೆ, ಯಾಕೆ ಮಾಡಬಾರ್ದನ್ನು ಮಾಡ್ತಾ ಇದ್ದೇನೆ ಅವನ ಮೈ ನಡುಗುತ್ತೆ. ಆದರೆ ಕಳ್ಳತನ ಮಾಡದೇ ಇದ್ದವನು ನೇರೋ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ತಪ್ಪು ಅನ್ನೋ ಕಲ್ಪನೆ ಬಂದರೆ ಮನಸ್ಸಿಗೆ ಭದ್ರತೆ ಹೋಯಿತು. ಅರ್ಜುನನ ಮನಸ್ಸಿಗೆ ತಾನು ಶ್ರೇಯಸ್ಕರವಾದ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಗೊಂದಲ ಉಂಟಾಯಿತು. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಅಂದರೆ ಯಾರು ಶ್ರೇಯಸ್ಸು ಮಾಡಲಿಕ್ಕೆ ಹೊರಟಿಲ್ಲ, ಶ್ರೇಯಸ್ಕಾಮುಕರಾಗಿ ಶ್ರೇಯಸ್ಕರವಾದ ಕೆಲಸವನ್ನು ಮಾಡ್ತಾ ಇಲ್ಲ ಅವರಿಗೆ ಗೊಂದಲ ತಪ್ಪಿದ್ದಲ್ಲ ಅಂತ. ಇವತ್ತು ನಮಗೆ ಯಾವಾಗಲೂ ಗೊಂದಲವೇ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದೇ ಇಲ್ಲ. ಕಾರಣ, ನಾವು ಮಾಡ್ತಕ್ಕಂಥ ಬಹುಪಾಲು ಕಾರ್ಯಗಳು ಶ್ರೇಯಸ್ಸಾಧನ ಅಲ್ಲ. ಆದ್ದರಿಂದ ನಮಗೆ ಗೊಂದಲ ಉಂಟಾಗುತ್ತೆ. ಯಾವಾಗ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ನಂಬಿಕೆ ಬರುತ್ತೋ ಸುಖವಾಗಿ ನಾವಿರ್ತೇವೆ. ಅದಕ್ಕೆ ಅರ್ಜುನ ನೇರವಾಗಿ ಆ ಮಾತನ್ನು ಹೇಳಿದ. ನಮಗೆ ಯಾಕೆ ಗೊತ್ತಾಗೋದಿಲ್ಲ, ಅರ್ಜುನಿಗೆ ಯಾಕೆ ಗೊತ್ತಾಯ್ತು ಇದು? ಅರ್ಜುನ ಶ್ರೇಯಸ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡ, ಗೊಂದಲ ಉಂಟಾಯಿತು, ಗಾಂಡೀವ ಜಾರತೆ ಇತ್ಯಾದಿ ಹೇಳಿದ. ನಮಗೆ ಆತಕ್ಕಂಥ ಅನುಭವ ಬರೋದಿಲ್ಲ, ನಾವು ಶ್ರೇಯಸ್ಸಾಧನ ಕೆಲಸ ಮಾಡ್ತಾ ಇಲ್ಲ, ಆದರೆ ನಮಗೆ ಇದು ಅನುಭವ ಬಂದಿಲ್ಲ ಯಾತಕ್ಕೆ ಅಂತ ಕೇಳಿದರೆ, ಅರ್ಜುನ ಯಾವಾಗಲೂ ಸಹ ಶ್ರೇಯಸ್ಕರವಾದ ಕೆಲಸಗಳನ್ನೇ ಮಾಡ್ತಾ ಇದ್ದ. ಒಮ್ಮೆ ಹೀಗೆ ಮಾಡಿದ ತಕ್ಷಣ ಆತನಿಗೆ ಅರ್ಥ ಆಯಿತು. ಪ್ರತಿನಿತ್ಯ ಮಾಡೋರಿಗೆ ಹೇಗೆ ಅರ್ಥ ಆಗುತ್ತೆ ಅದು ಅಂತ ಹೇಳಿದ್ದ. ಪ್ರತಿನಿತ್ಯ ಮಾಡೋರಿಗೆ ಅರ್ಥ ಆಗೋದಿಲ್ಲ, ಒಮ್ಮೊಮ್ಮೆ ತಪ್ಪು ಮಾಡಿದ್ರೆ ಕಷ್ಟ ಗೊತ್ತಾಗಿಬಿಡುತ್ತೆ. ಯಾವುದೋ ಡಬ್ಬ ವೆಹಿಕಲ್ ಇರುತ್ತೆ, ಬರೀ ಶಬ್ದನೇ ಯಾರು ಕೇಳಿದ್ರೆ ಯಾಕೆ ಈ ಶಬ್ದ ಮಾಡುತ್ತೆ ಅಂದರೆ ಇರೋದೇ ಆಗಿಬಿಡು ಅಂತ ಹೇಳಿಬಿಡ್ತಾರೆ. ಅದೇ ಫಸ್ಟ್ ಕ್ಲಾಸ್ ಇಂಪೋರ್ಟೆಡ್ ಕಾರ್ ಸೌಂಡ್ ಮಾಡುತ್ತೆ ಏನಾಗಿರುತ್ತೆ ಕಷ್ಟ ಗುರುತಿರುತ್ತೆ. ಅಂದ್ರೆ ಕಂಡೀಷನ್ ಮೇಂಟೈನ್ ಮಾಡಿದ ಗಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತಕ್ಷಣ ಗಮನಕ್ಕೆ ಬರುತ್ತೆ. ಗೊತ್ತರ ಬರೀ ತಪ್ಪುಗಳ ಮಧ್ಯೆ ಬದುಕಲಿಕ್ಕೆ ಹೊರಟಾಗ ನಾವು ತಪ್ಪಿನ ಬಗ್ಗೆ ಯೋಚನೆ ಮಾಡೋ ಪ್ರಸಂಗ ಕೂಡ ಬರೋದಿಲ್ಲ. ಅದಕ್ಕೆ ನಾವು ಅರ್ಥ ಮಾಡಿಕೊಂಡ್ರೆ ಮನಸ್ಸನ್ನ ಪ್ರತಿನಿತ್ಯ ಹತೋಟಿಯಲ್ಲಿ ಇಟ್ಟುಕೊಳ್ಳೋ ವ್ಯಕ್ತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಗಮನಕ್ಕೆ ಬಂದ್ಬಿಡುತ್ತಾಗಲೇ. ಇದನ್ನು ಹತೋಟಿ ಇಟ್ಟುಕೊಳ್ಳೋ ಪದ್ಧತಿ ಬರಲಿ ಅಂತಾನೆ ದೇವ ಭಗವಂತನ ಧ್ಯಾನ, ಸಕಾಲಕ್ಕೆ ಅರ್ಘ್ಯಾದಿಗಳ ಮೂಲಕ ಸೂರ್ಯನ ಉಪಸ್ಥಾಪನೆ ಮತ್ತು ವಿಶೇಷವಾದಂತಹ ಕಾರ್ಯಗಳನ್ನೆಲ್ಲ ಮಾಡೋ ಉದ್ದೇಶ ಇದು ಅರ್ಥವಾಗಲಿಕ್ಕೆ ಸುಲಭವಾಗಲಿ ಅನ್ನೋ ದೃಷ್ಟಿಯಿಂದ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅರ್ಜುನ, ನಾನು ಶ್ರೇಯಸ್ಕಾರ್ಯವನ್ನು ಕೆಲಸ ಮಾಡ್ತಾ ಇಲ್ಲ, ಆದ್ದರಿಂದ ಗೊಂದಲ ಉಂಟಾಗಿದೆ ಅಂತ ಹೇಳಿ ಯಾವುದದು ಶ್ರೇಯಸ್ಸನ್ನ ಬಿಟ್ಟಿರೋದು ಎಲ್ಲಿ ಅಂದರೆ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ. ಈ ಸ್ವಜನರನ್ನ ಬಂಧು ಜನಗಳನ್ನ ಕೊಂದ್ರೆ ನಮಗೆ ಸುಖವಾಗೋದು ಶ್ರೇಯಸ್ಸಾಗೋದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮುಂದಿಡುತ್ತಾರೆ. ಬಂಧು ಜನರೊಂದಿಗೆ ನಾವು ಹೋರಾಟಕ್ಕೆ ನಿಂತರೆ ಸುಖ ಹೇಗೆ ಸಾಧ್ಯ? ಶತ್ರುಗಳ ಮೇಲೆ ಹೋರಾಟ ಸರಿ, ಬಂಧುಗಳ ಮೇಲೆ ಹೋರಾಟ ಹೇಗೆ ಸುಖ ಸಾಧನವಾಗುತ್ತೆ? ಇದು ತುಂಬಾ ವಿಚಿತ್ರವಾದ ಗೊಂದಲ. ಇದು ಅರ್ಜುನನ ಗೊಂದಲ ನಮಗೆಲ್ಲ ಒಂದು ಪಾಠ ಹಾಕಿಕೊಡ್ತಕ್ಕಂಥ ಮತ್ತೊಂದು ದೊಡ್ಡ ಅಂಶ. ಇವತ್ತು ನಮ್ಮ ಜನ, ನಮ್ಮ ಹೋರಾಟ ಇವತ್ತೆಲ್ಲಿ ನಡೆದಿದೆ? ನಮ್ಮ ಜನಗಳ ವಿರುದ್ಧವೇ ಹೋರಾಟ. ಇವತ್ತು ಮನೆಗಳಲ್ಲಿ ಗಲಾಟೆ ಯಾರ ಮೇಲೆ ಮಾಡೋದು? ನಾವೀಗ ನಮ್ಮ ಬಂಧುಗಳ ಜನರ ಮೇಲೇನೆ? ಮನಸ್ಸಿಗೆ ತುಂಬಾ ಗೊಂದಲ ಉಂಟಾಗತ್ತಾಗ ಆಫೀಸುಗಳಲ್ಲಿ ತಮ್ಮ ಆಫೀಸಿನ ಜನಗಳಲ್ಲೇ ಗೊಂದಲ. ಅಂದರೆ ಎಲ್ಲಿ ಸ್ವಜನರ ಮಧ್ಯೆ ಗಲಾಟೆ ಶುರುವಾಗುತ್ತೋ ಅಲ್ಲಿ ಶ್ರೇಯಸ್ಸಿನ ಪ್ರಶ್ನೆ ಹೊರಟೋಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಹೊರಗಿನ ಜನಗಳ ಮಧ್ಯೆ ಗಲಾಟೆ ಮಾಡಿದ ಅರ್ಥ ಇದೆ, ಆದರೆ ಬಂಧುಗಳ ಮೇಲೆ ಗಲಾಟೆ ಮಾಡಿಕೊಳ್ಳೋ ಮನುಷ್ಯ ಏನು ಸಾಧನೆ ಮಾಡ್ತಾನೆ? ಅರ್ಜುನ, ಕೃಷ್ಣ ನನಗಿದು ಸಮ್ಮತವಾಗ್ತಾ ಇಲ್ಲ. ಅಲ್ಲ, ಅವರು ಗಲಾಟೆ ಮಾಡಿದ್ರೆ ನಾವ್ಯಾಕೆ ಮಾಡಬಾರದು ಅಂತ ಕೇಳಿದ್ರೆ ಅರ್ಜುನ ಉತ್ತರ ಕೊಟ್ಟ, ಯದ್ಯಪೇತೇನ ಪಶ್ಯಂತಿ ಲೋಹೋಪಹತ ಚೇತಸಃ ಕಥಂ ನ ಜ್ಞೇಯಂ ಅಸ್ಮಾಭಿಹಿ ಪಾಪ ತಸ್ಮಾನ್ ನಿವರ್ತಿತುಂ. ಇವರಿಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ನಾವ್ಯಾಕೆ ತಪ್ಪು ಮಾಡಬೇಕು? ಈ ದೊಡ್ಡ ಮನುಷ್ಯನ ಲಕ್ಷಣ ಇದೆ. ನಾವೇನು ಮಾಡ್ತೇವೆ? ಅವ್ರು ಬೈದ ನಾನು ಬೈದೆ ಅಷ್ಟೇ, ಅವನು ಹೊಡೆದ ನಾನು ಹೊಡೆದೆ, ಆ ದೊಡ್ಡ ಸ್ಥಿತಿಯಲ್ಲ. ಅವನು ಹೊಡಿಬಹುದು, ಅವನು ಬೈಬಹುದು, ಯಾಕೆ ತಿಳುವಳಿಕೆ ಇಲ್ಲ. ಅರ್ಜುನ ಹೇಳ್ತಾನೆ ಲೋಹೋಪಹತ ಚೇತ ಸಹ, ಅವನೇ ತಿಳುವಳಿಕೆ ಇಲ್ಲ ಅಂತ ನಾವು ತಿಳುವಳಿಕೆ ಯಾಕೆ ಕಳ್ಕೋಬೇಕು ಅಂತ ಅರ್ಜುನ ಹೇಳ್ತಾನೆ. ಅಂದ್ರೆ ನಾವು ಏನು ಕಾರಣವನ್ನು ಸಮರ್ಥನೆಗಾಗಿ ಕೊಡ್ತೇವೆ, ಅರ್ಜುನ ಅದನ್ನು ಸಮರ್ಥನೆ ಮಾಡದೆ ತೆಗೆದ ತಿರುಗಿ ಹಾಕ್ತಾ ಇದ್ದಾನೆ. ಅಂದ್ರೆ ಅವರು ಮಾಡಿದ ನಾವು ಮಾಡದೇವನ್ನು ನಮ್ಮ ನೀತಿಗೆ ನಮ್ಮ ದಾರಿ ತಪ್ಪೋದು ಕಾರಣ ಆಗಬಾರದು. ಇವತ್ತು ಅನೇಕ ಜನ ಸರಿ ಅಂದು ಬಿಡ್ತಾರೆ ಅಷ್ಟೇ, ಅವನು ಹೊಡೆದ ನಾನು ಹೊಡೆದೆ ಗುಡ್ ಅಂದು ಬಿಡ್ತಾರೆ. ಅರ್ಜುನ ಒಪ್ಪೋದಿಲ್ಲ, ಅದನ್ನ ಅವನು ಹೊಡೆಯೋದು ತಿಳುವಳಿಕೆ ಇಲ್ಲದ್ದು ಕಾರಣ, ನಾವ್ಯಾಕೆ ಕೆಲಸ ಮಾಡಬೇಕು? ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ದೊಡ್ಡ ಸಮಸ್ಯೆಗಳು ಪ್ರತಿನಿತ್ಯದ ಸಮಸ್ಯೆಗೆ ಗೀತೆ ಉತ್ತರ ಕೊಡ್ತಾಯಿ. ಇವತ್ತು ಮನೆಯಲ್ಲಿ ಏನಾಗಿರುತ್ತೆ ಯೋಚನೆ ಮಾಡಿ, ಎಷ್ಟೋ ಜನ ಗಲಾಟೆ ಮಾಡಿಕೊಂಡೇ ಇರ್ತಾರೆ ಮನೆಯವರು, ಪ್ರತಿ ದಿವಸ ಗಲಾಟೆ ತಪ್ಪಿದ್ದಲ್ಲ. ಅರ್ಜುನ ಮಾತನ್ನು ಯೋಚನೆ ಮಾಡಿ ಕಷ್ಟ ಉತ್ತರ ಸಿಗುತ್ತಾಗ, ಅವರು ಗಲಾಟೆ ಮಾಡಿದ್ರೆ ನಾವು ಯಾತಕ್ಕೆ ಮಾಡಬೇಕು? ಅವ್ರು ಯಾತಕ್ಕೆ ಮಾಡ್ತಾರೆ? ತಿಳುವಳಿಕೆ ಇಲ್ಲ ಅದಕ್ಕೆ ಮಾಡ್ತಾರೆ. ನಾವು ಮಾಡಿದ್ರೆ ನಮಗೂ ತಿಳುವಳಿಕೆ ಇಲ್ಲ ಅಂತ ಕುಡ ಮಾಡ್ಕೊಂಡಾಗತ್ತೆ ಅಷ್ಟೆ. ಅಂತಿದ್ದಾರೆ ಅಂತಾರೆ, ಅವನಂತೂ ದಂಡ ನಿನಗೆ ಗೊತ್ತಾಗಬಾರದೆ ಅಂತ ಕೇಳೇ ಕೇಳ್ತಾರೆ. ಅವನಿಗಂತೂ ಗೊತ್ತಾಗೋದಿಲ್ಲ, ನೀನು ಗೊತ್ತಾಗಬಾರದೆ. ಭಗವಂತನಾದ ಕೃಷ್ಣ ಈ ಮಾತನ್ನ ತಾನು ಹೇಳ್ತಾನೆ. ಯಾವಾಗ ಅಂದರೆ ಉದ್ಯೋಗ ಪರ್ವದೊಳಗೆ ಒಂದು ಘಟ್ಟ, ಕೃಷ್ಣ ಪರಮಾತ್ಮ ಮಾಡಿದ ಉಪದೇಶದ ಹಿನ್ನೆಲೆಯಲ್ಲಿ ಧರ್ಮರಾಜಾದಿಗಳೆಲ್ಲ ಸಂಧಾನಕ್ಕೋಸ್ಕರ ಬಂದ ಸಂಜಯನಿಗೆ ಉತ್ತರ ಕೊಟ್ಟಿರ್ತಾರೆ. ರಾಜ್ಯವನ್ನು ಕೊಟ್ಟರೆ ಯುದ್ಧ ಇಲ್ಲ, ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧ ತಪ್ಪಿದ್ದಲ್ಲ. ಇದು ಕೃಷ್ಣನ ಉಪದೇಶದ ಹಿನ್ನೆಲೆಯಲ್ಲಿ, ಭೀಮ ದ್ರೌಪದಿಯ ಉಪದೇಶದ ಹಿನ್ನೆಲೆಯಲ್ಲಿ ಧರ್ಮರಾಜ ಕೊಟ್ಟ ಉತ್ತರ. ಆಗ ಸಂಜಯನಿಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ, ವಾಪಸ್ ಹೊರಡ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ನೋಡು ನೀನು ಮತ್ತೆ ಬರೋದಾದರೆ ಸಮಸ್ಯೆ ಪರಿಹಾರಕ್ಕೆ ಬರಬೇಕಷ್ಟೆ, ರಾಜ್ಯವನ್ನು ಕೊಡೋದಾದರೆ ಯುದ್ಧ ಇಲ್ಲ, ಇಲ್ದೋರೆ ಯುದ್ಧ ತಪ್ಪಿದ್ದಲ್ಲ. ಇದಕ್ಕೇನು ಉತ್ತರ ಅಂಬೋದನ್ನ ಖಚಿತವಾಗಿ ನೀನಾದರೂ ಬಂದು ಹೇಳಬೇಕು, ಅಥವಾ ವಿದುರ ಬರಬೇಕು, ಇಲ್ಲದೆ ಹೋದರೆ ಒಪ್ಪಿಲ್ಲ ಅಂತಾನೆ ಅರ್ಥ ಅಂತ ಧರ್ಮರಾಜ ಹೇಳಿದ. ಸಂಜಯ ಹೋದ, ಧೃತರಾಷ್ಟ್ರನಿಗೆ ಹೇಳಿದ, ಸಭೆಯಲ್ಲಿ ನಡೀತು, ಚರ್ಚೆ ನಡೀತು, ದುರ್ಯೋಧನ ಒಪ್ಪಲೇ ಇಲ್ಲ. ಒಪ್ಪಿದರೆ ಬನ್ನಿ ಅಂತ ಧರ್ಮರಾಜ ಹೇಳಿದ್ದ, ಒಪ್ಪಲಿಲ್ಲ ಬರ ಪ್ರಸಂಗ ಬರಲೇ ಇಲ್ಲ. ಈಗ ಧರ್ಮರಾಜ ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಬಿದ್ದ. ಆಗ ಕೃಷ್ಣ ಪರಮಾತ್ಮ ಮಾತಾಡ್ತಾನೆ, ಧರ್ಮರಾಜ ನಾವು ಹೇಳಿ ಕಳಿಸಿದಂತೆ ಅವರು ಬರಬೇಕಾಗಿತ್ತು, ಬರಲಿಲ್ಲ, ಅಂದಮೇಲೆ ಸಂಧಾನ ಸಿದ್ಧ ಇಲ್ಲ ಅಂತ ಅರ್ಥ. ಆದರೂ ಕೂಡ ನಾವು ಈ ರೀತಿ ಅವಸರ ಪಟ್ಟು ಇದ್ದಕ್ಕೆ ಹೋಗೋದು ಬೇಡ, ನಾವು ಸಂಧಾನಕ್ಕೆ ಪ್ರತಿಯಾಗಿ ಹೋಗೋಣ ಅಂತ ಕೃಷ್ಣ ಹೇಳುತ್ತಾನೆ. ಯಾತಕ್ಕೆ ಅಂತ ಪ್ರಶ್ನೆ ಬರೋದು. ಆಗ ಕೃಷ್ಣ ಹೇಳುತ್ತಾನೆ, ಧರ್ಮರಾಜ ಇದು ನಿನ್ನ ಕೀರ್ತಿಯ ಪ್ರಶ್ನೆ. ಏನೋ ಅವರು ಬರಲಿಲ್ಲ, ಬರಲಿಲ್ಲ ಅಂದ ಮಾತ್ರಕ್ಕೆ ನೀನು ಬರ್ತಾ ಇದ್ರ ಏನೋ ಅನ್ನೋ ಪ್ರಶ್ನೆ ಜನ ಕೇಳಬಹುದು. ನಾಳೆ ದುರ್ಯೋಧನಾದಿಗಳು ಮೂರ್ಖರು, ಅವರೇನೋ ದಡ್ಡತನ ಮಾಡಿದ್ರು ಅಂತ ಹೇಳಿ ಪಾಂಡವರಿಗೆ ಹೀಗ್ಯಾಕೆ ಮಾಡಿದ್ರು ಜನ ಕೇಳ್ತಾರಲ್ಲ ನಾಳೆ. ಅದಕ್ಕೆ ಧರ್ಮರಾಜ, ನಿಮಗೆ ಅಪಕೀರ್ತಿ ಬರಬಾರದು, ಅದಕ್ಕೋಸ್ಕರ ಸಂಧಾನಕ್ಕೆ ಹೋಗಲೇಬೇಕು. ಆದರೆ ಯಾರು ಹೋಗಬೇಕು ಅಂತ ಯೋಚನೆ ಮಾಡಬೇಡ, ನಾನೇ ಹೋಗ್ತೇನೆ ಅಂತ ಕೃಷ್ಣ ಹೇಳ್ತ. ಕೃಷ್ಣರ ಸಂಧಾನದ ಪ್ರಸಕ್ತಿ ಪ್ರಾರಂಭವಾಗೋದು ಹಾಗೆ. ದುರ್ಯೋಧನಾದಿಗಳು ದುಷ್ಟರು ಜಗತ್ತಿಗೆಲ್ಲ ಗೊತ್ತಿದೆ, ಜನ ಅವರನ್ನು ಬೈತಾರೆ. ಈಗ ನಾವು ಹೋಗಿ ಬಂದಾಗ ನಮಗೆ ಯೋಚನೆ ಇರೋದಿಲ್ಲ, ಇಲ್ಲದೆ ಹೋದರೆ ಜನ ನಮ್ಮನ್ನು ಬೈಯೋದು ಪ್ರಾರಂಭ ಮಾಡ್ತಾರೆ, ಅದಕ್ಕೆ ಅವಕಾಶ ಕೊಡಬಾರದು. ಇದು ಕೃಷ್ಣ ಹೇಳಿದ ಮಾತಿನಲ್ಲಿ ಅರ್ಜುನನ ಮನಸ್ಸಿನ ಸ್ಪಷ್ಟವಾದಂಥ ಚಿತ್ರ ಇದೆ. ಅಂದರೆ ನಾವು ಯಾವ ಕಾಲಕ್ಕೂ ಕೂಡ ಸರಿ ಮಾಡಬೇಕು ಅಷ್ಟೇ ಅಲ್ಲ, ಸರಿ ಅಂತ ರುಜುವಾತು ಮಾಡಿ ಬದುಕಬೇಕಾದ್ರೆ, ಸರಿ ಅಂತಂದು ಹೇಳಿದ ಮೇಲೆ ಅದನ್ನು ಪ್ರೂವ್ ಮಾಡಾಗಿರ್ಬೇಕೇ ಹೊರತು ನಮ್ಮ ಮನಸ್ಸು ಸರಿ ಅನಿಸುತ್ತೆ ಅಂದರೆ ಸಾಲದ. ಮತ್ತೆ ಜನನು ಸರಿ ಅನ್ನಬೇಕದನ್ನು, ಆಗ ಅದು ವಿಚಿತ್ರವಾದಂತಹ ಶಾಸ್ತ್ರಸಮ್ಮತವಾದ ಕೆಲಸ ಆಗತ್ತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಅವರು ಮಾಡಿದರು ಅವರು ರಾಜ್ಯ ಕೊಡ್ತಾ ಇಲ್ಲ ಅಂತ ನಾವು ಯುದ್ಧ ಮಾಡೋ ಸರಿಯೇ? ಅಸಾಧ್ಯ ಇಲ್ಲ. ಹೌದು, ನಿಮ್ಗೆ ನಮಗೆ ಗೊತ್ತಿದ್ದವ್ರು ಹೀಗೆ ಮಾಡಬಾರದು ಅಂತ ಹೇಳ್ತೇ ಇಲ್ಲ ಅರ್ಜುನ. ಏನ್ ನಿನಗೆ ಗೊತ್ತಿದೆ ಅಂತ ಕೇಳಿದ್ರೆ ಅರ್ಜುನ ದೊಡ್ಡ ಕಾರಣಗಳನ್ನೇ ಮುಂದಿಟ್ಟ. ಯುದ್ಧದಿಂದ ಪುರುಷರು ಸತ್ತು ಧರ್ಮ ಹೋಗಿ ಸ್ತ್ರೀಯರು ಉಳಿದು ಅಧರ್ಮ ಬಂದು ಅವರು ದುಷ್ಟರಾಗಿ ವರ್ಣ ಸಾಂಕರ್ಯವಾಗಿ ಪಿತೃಗಳಿಗೆ ಸಾಧ್ಯ ಪಕ್ಷಗಳು ತಪ್ಪಿ ಅವರು ನರಕಕ್ಕೆ ಬಿದ್ದು ಅವರಿಗೆ ಅನರ್ಥ ಬೀಳಿಸಿದ್ದಕ್ಕಾಗಿ ನಮಗನರ್ಥ. ಇಂಥ ಅನರ್ಥ ಪರಂಪರೆಗೆ ನಾವು ಒಳಗಾಗ್ತೇವೆ, ಇದೆಲ್ಲ ನನಗೆ ಬೇಕಿಲ್ಲ. ಇಷ್ಟು ದೂರದೃಷ್ಟಿಯಿಂದ ಅರ್ಜುನ ಉತ್ತರವನ್ನು ಕೊಡ್ತಾ ಹೋದ. ಕೊನೆಗೆ ಭಗವಂತ ಅದನ್ನು ಒಪ್ಪಲಿಲ್ಲ. ಈ ಕಾರಣವನ್ನು ಮುಂದಿಟ್ಟು ನಿರುದ್ಧ ಮಾಡಲಿಲ್ಲ ಅಂದ್ರೆ ಸರಿಯಲ್ಲ ಅರ್ಜುನ ಅಂತ ಕೃಷ್ಣ ಭಗವಂತ ಎಚ್ಚರಿಸಿ ಎರಡು ಶ್ಲೋಕಗಳನ್ನು ಹೇಳಿದ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆತ್ತೋತ್ತಿಷ್ಠ ಪರಂತಪ. ಇದು ಹೃದಯದ ದೌರ್ಬಲ್ಯ, ಇದು ನಾನು ಒಪ್ಪೋದಿಲ್ಲ ಅರ್ಜುನ, ಎದ್ದೇಳು ಯುದ್ಧ ಮಾಡು ಅಂತ ಭಗವಂತ ಹೇಳಿದಾಗ ಅರ್ಜುನ ಮತ್ತೊಮ್ಮೆ ಯೋಚನೆ ಮಾಡಿದ. ಒಂದು ಅರ್ಜುನಿಗೆ ಗೊತ್ತಾಯ್ತು, ತಾನು ಮಾಡೋ ತಪ್ಪು ಅಂತ ಮೊದಲು ಗೊತ್ತಿರಲಿಲ್ಲ, ಸರಿ ಮಾಡ್ತೇನೆ ಅಂತ ಹೇಳ್ಕೊಂಡೆ ಸಂತೋಷಪಟ್ಟಿದ್ದ. ಆದ್ರೆ ಕೃಷ್ಣ ಯಾವಾಗ ತಪ್ಪು ಅಂತ ಹೇಳಿದ ಆಗ ಹೇಗೆ ತಪ್ಪು ಅಂತ ತಿಳ್ಕೊಳ್ಳೋ ಯೋಚನೆ ಬಂತಾತ. ತಾನು ಮಾಡಿದ ಪ್ರಶ್ನೆಯನ್ನ ಸಮಸ್ಯೆಯನ್ನ ಪರಿಹಾರ ಮಾಡಿದ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಸರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಬೇಕ್ರೆ ತಪ್ಪು ಅಂತ ಹೇಳಿದ ತಕ್ಷಣ ಒಂದು ಭಾಗ ಮುಗೀತು, ಹೇಗೆ ತಪ್ಪು ಅಂತ ತಿಳ್ಕೊಂಡು ಮುಂದಿನ ಭಾಗ. ಅಲ್ಲಿಂದ ಅರ್ಜುನ ಪ್ರಶ್ನೆ ಪ್ರಾರಂಭವಾಗುತ್ತೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ತಾಮಿತಾಂ ಧರ್ಮ ಸಮೂಢ ಚೇತಾಹ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಹಿ ಮಾಂ ತ್ವಾಂ ಪ್ರಪನ್ನಂ. ಕೃಷ್ಣ, ನನಗೇನು ಗೊತ್ತಾಗ್ತಾ ಇಲ್ಲ, ನಾನು ನಿನ್ನ ಶಿಷ್ಯ, ನೀ ನನ್ನ ಗುರು, ನನಗೆ ಈ ಸಮಯದಲ್ಲಿ ಏನನ್ನು ಮಾಡಿದರೆ ಶ್ರೇಯಸ್ಸಾಗತ್ತೆ ಎಂಬುದನ್ನು ಖಚಿತವಾಗಿ ಹೇಳು, ಉಪದೇಶ ಮಾಡು ಅಂತ ಹೇಳಿ ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಇದ್ದಾನೆ. ಇದು ವೇದಾಂತವನ್ನು ತಿಳ್ಕೊಳ್ಳೋದಕ್ಕೆ, ಖಚಿತವಾದ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬನು ಹೊಂದತಕ್ಕಂಥ ಒಂದು ಮನೋಭಾವ ಇದೆ. ಅಂದರೆ ಸಂಪೂರ್ಣವಾಗಿ ನಂಬಿದ್ದೇನೆ ಅಂತ ಯಾರು ತಮ್ಮನ್ನು ಒಪ್ಪಿಸಿಕೊಳ್ಳೋದಿಲ್ಲ, ಅವರಿಗೆ ಸಂಪೂರ್ಣವಾದ ಶ್ರೇಷ್ಠ ಉತ್ತರ ಸಿಗೋ ಸಂಭವ ಇರೋದೇ ಇಲ್ಲ. ನಮ್ಮ ಪ್ರಶ್ನೆಗಳು ಕ್ಯಾಶುಯಲ್ ಆಗಿದ್ದರೆ ಉತ್ತರಗಳು ಕ್ಯಾಶುಯಲ್ ಆಗೇ ಇರುತ್ತೆ. ಪ್ರಶ್ನೆಗಳು ಯಾವಾಗ ಕಮಿಟೆಡ್ ಆಗಿರುತ್ತೋ ಉತ್ತರವನ್ನು ಹಾಗೇ ಕೊಡ್ತಾರೆ ಅವರು. ಇವತ್ತು ನಮ್ಮ ಅದಕ್ಕೆ ಶಾಸ್ತ್ರಕಾರ ಹೇಳೋರು, ಪ್ರಶ್ನೆ ಕೇಳತಕ್ಕಂಥ ವ್ಯಕ್ತಿ ಎಲ್ಲದರ ಬಗ್ಗೆ ವೈರಾಗ್ಯವನ್ನು ಹೊಂದಿ ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಚೇತ್, ಜ್ಞಾನ ಬೇಕು ಅನ್ನೋ ಕಾರಣಕ್ಕೋಸ್ಕರ ಗುರುಗಳ ಹತ್ರ ಹೋಗಲೇಬೇಕು, ಜ್ಞಾನಕ್ಕೋಸ್ಕರನೇ ಹೋಗಬೇಕು, ಗುರುಗಳ ಹತ್ರನೇ ಹೋಗಬೇಕು, ಆಗ ಜ್ಞಾನ ಬರುತ್ತೆ ಹೊರತು ಸಣ್ಣ ಪುಟ್ಟ ಪ್ರಯತ್ನಕ್ಕೆ ಜ್ಞಾನ ಬರೋದಿಲ್ಲ. ಲೌಕಿಕ ವಿದ್ಯೆ ಬರಬೇಕಾದ್ರೆ ಎಷ್ಟು ಸಾವಿರ ಖರ್ಚು ಮಾಡ್ತಾನೆ ಯೋಚನೆ ಮಾಡಿ. ಇವತ್ತು ಸಾವಿರಗಳ ಲೆಕ್ಕದಲ್ಲಿ ಮುಗಿಯೋಯ್ತು, ಲಕ್ಷಗಳ ಗಟ್ಟಲೆ ಖರ್ಚು ಮಾಡ್ತಾನೆ ಇವತ್ತು. ಲೌಕಿಕ ವಿದ್ಯೆಯನ್ನು ಪಡೀಲಿಕ್ಕೆ ಒಂದು 25 ವರ್ಷ ಕೆಲಸ ಮಾಡಿ ಅಥವಾ 33 ವರ್ಷ ಅಂತ ಇಟ್ಕೊಳ್ಳಿ, ಕನಪಟ್ಟು 33 ವರ್ಷ ಕೆಲಸ ಮಾಡಿ ಮತ್ತೊಂದು 33 ವರ್ಷ ಪೂರ್ತಿ ಬದುಕಿದ್ರೆ ಪೆನ್ಷನ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಅವನು. ಜೀವನದ ಮೂರನೇ ಒಂದು ಭಾಗ ಕನಿಷ್ಠ ಅದು ಕಷ್ಟಪಡ್ತಾನೆ. ಆದರೆ ನಾವು ಅನಂತ ಸುಖವಾದ ಮೋಕ್ಷ ಬೇಕು ಅಂತಿದ್ರೆ, ತತ್ವಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು ಅಂತಾದರೆ ಅದಕ್ಕೆಷ್ಟು ನಾವು ಶ್ರಮ ಪಡಬೇಕು. ಮುಂದೆ ಭಗವಂತ ಹೇಳಿದ ಮಾತನ್ನೇ ಅರ್ಜುನ ನಡ್ಕೊಂಡು ತೋರಿಸಿದ್ದೀಗ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ದೊಡ್ಡವರಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕೋದು, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳೋದು ಮತ್ತು ವಿಶೇಷವಾದ ಸೇವೆಯನ್ನು ಮಾಡೋದು, ಈ ಮೂರರ ಮೂಲಕ ಉಪದೇಶ ಪಡೆಯಲು ಸಾಧ್ಯ ಹೊರತು ಇಲ್ಲವರು ಸಾಧ್ಯ ಇಲ್ಲ. ಅರ್ಜುನ ಅದೇ ಕೆಲಸವನ್ನು ಮಾಡಿ ಪ್ರಾರ್ಥನೆ ಮಾಡಿದ, ಕೃಷ್ಣ ನನಗೆ ಹೇಳಬೇಕು, ನೀ ಹೇಳದೆ ಹೋದರೆ ನನಗೆ ಎಂದೂ ಮನಸ್ಸಿನ ಗೊಂದಲ ಪರಿಹಾರವಾಗೋದೇ ಇಲ್ಲ. ಕೆಲಸ ಮಾಡೋದು ದೊಡ್ಡದಲ್ಲ, ಸಂಪೂರ್ಣ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಇದು ಕೃಷ್ಣ ಇಷ್ಟು ಹೇಳ್ಬೋದು, ಯುದ್ಧ ಮಾಡಯ್ಯ ಸುಮ್ಮನೆ ಆಮೇಲೆ ಹೇಳ್ತೇನೆ ಅಂದ್ರೆ ಮುಗಿದೋಗ್ತದಕ್ಕಾದ್ರೆ, ಈಗಂತೂ ಮಾಡಿಬಿಡು ಆಮೇಲೆ ಹೇಳ್ತೇನೆ ಅಂದ್ರೆ ಸಾಕಿತ್ತು. ಅರ್ಜುನಿಗೆ ಸಾಲದು, ನೀನು ಹೇಳಿದ್ರೆ ಮಾಡಿಬಿಡ್ತೇನೆ, ಸಂಶಯ ಇಲ್ಲ. ಆದ್ರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಭಗವಂತ ನಮ್ಮಿಂದ ಎಂಥ ಕೆಲಸ ನಿರೀಕ್ಷೆ ಮಾಡ್ತಾನೆ ನೋಡಬೇಕು. ಭಗವಂತ ನಮ್ಮಿಂದ ಸಂಪೂರ್ಣವಾಗಿ ಶ್ರದ್ಧಾಭಕ್ತಗಳಿಂದ ಕೂಡಿದ ಕೆಲಸ ಎಷ್ಟಕ್ಕೆ ಮಾಡ್ತಾನೆ ಹೊರತು ಏನೋ ಮಾಡಿಬಿಡಿ ಅಂತ ಮಾಡೋದಿಲ್ಲ. ಏನೋ ಮಾಡಿಬಿಡಿ ಅಂತ ಯಾರು ಮಾಡಿಸ್ಕೋತಾರೆ? ಸಾಮಾನ್ಯ ದರ್ಜೆಯ ಜನ. ನೀವು ಆಯ್ತು ನನಗೆ ಕೊಡಿ, ದುಡ್ಡು ಕೊಡಿ ಕೊಡಿ ಅಷ್ಟೇ, ಬೇರೆ ಕಾರಣ ಬೇಕಿಲ್ಲ ನನಗೆ. ಯಾರು ಹೇಳ್ತಾರೆ ಇದನ್ನ? ಯಾವನು ದುಡ್ಡೆಷ್ಟೇ ಬೇಕೋ ಅಂತ ಮನುಷ್ಯ ಮಾತಾಡ್ತಾರೆ. ಯಾವನಿಗೆ ಹಣ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸನು ಮುಖ್ಯ ಆಗಿರುತ್ತಾ ನನಗೆ ಅನ್ನೋದಿಲ್ಲ. ನೋಡು ನೀವು ಒಪ್ಪಿಯಾಗಿದ್ರೆ ಮಾತ್ರ ಕೊಡು, ಇಲ್ಲರೂ ಕೊಡಬೇಡ ಅಂತ ಹೇಳ್ಬಿಡುತ್ತೆ. ಹೇಗಾದರೂ ಕೊಡು ಅಂತ ಹೇಳೋ ವ್ಯಕ್ತಿ ಒಂದ್ ಕಡೆಗೆ, ಒಪ್ಪಿಯಾಗಿದ್ರೆ ಮಾತ್ರ ಕೊಡು ಅಂತ ಹೇಳೋ ವ್ಯಕ್ತಿ ಒಂದ್ ಕಡೆಗೆ, ಇಬ್ಬರ ದೃಷ್ಟಿಕೋನನೇ ಬೇರೆ. ಈಗ ಭಗವಂತ ನಮ್ಮನ್ನ ವ್ಯಾಪಾರಿಯನ್ನಾಗಿ ನೋಡ್ತಾ ಇಲ್ಲ, ಅತ್ಯಂತ ಪ್ರೀತಿಯಿಂದ ನೋಡ್ತಾನೆ. ನಾವು ಯಾವ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ದೇವರು ಅರ್ಜುನನಿಂದ ಏನು ನಿರೀಕ್ಷೆ ಮಾಡಿದನೋ ಸಮಸ್ತ ಭಕ್ತರಿಂದ ನಿರೀಕ್ಷೆ ಮಾಡ್ತಾನೆ. ಅರ್ಜುನ ಹೇಗೆ ಯುದ್ಧ ಮಾಡಬೇಕೀಗ? ಸಂಪೂರ್ಣವಾದ ಶ್ರದ್ಧೆಯಿಂದ ಯುದ್ಧ ಮಾಡಬೇಕು. ನಾನು ಮಾಡೋ ಸರಿಯೋ ತಪ್ಪು ಅಂತ ಗೊಂದಲ ಇರಬಾರದು. ಸಂಪು ಕೃಷ್ಣ ಹೇಳಿದ್ದಾನೆ, ಅದು ಸರಿಯಾಗಿದೆ, ಆತನಿಗೆ ಮೆಚ್ಚುಗೆ ಆದಾಗ ಮಾಡ್ತೇನೆ. ಏನೋ ಉತ್ತರ ಬರೆದ್ರೆ ಪಾಸ್ ಆಗೋದಿಲ್ಲ ವಿದ್ಯಾರ್ಥಿ, ಎಕ್ಸಾಮ್ ಎಂದರೆ ಒಪ್ಪಿಗೆ ಆಗಬೇಕಂತ. ಉತ್ತರ ಬರೆದ್ರೆ ಮಾತ್ರ ಪಾಸ್ ಆಗು, ಬರೆಯೋನಿಗೆ ಒಪ್ಪಿಗೆ ಆಗಬಾರದು. ಯಾವನಿಗೋಸ್ಕರ ಬರ್ತಾರೆ ಅವನಿಗೆ ಒಪ್ಪಿಗೆ ಆಗಬೇಕದು, ಇದು ಮುಖ್ಯವಾದದ್ದು. ಆ ದೃಷ್ಟಿಯಲ್ಲಿ ಭಗವಂತ ಕೊಡತಕ್ಕಂಥ ಒಂದು ಎಚ್ಚರಿಕೆ ನಮ್ಮೆಲ್ಲರಿಗೂ, ಸಂಧ್ಯಾವನ್ನೇ ಮಾಡ್ತೇವಲ್ಲ ಅದು ದೇವರು ಮೆಚ್ಚಾಗಿ ಮಾಡಬೇಕು. ಭಗವಂತನ ಪೂಜೆ ಮಾಡ್ತೇವಲ್ಲ ಭಗವಂತ ಮೆಚ್ಚಾಗಿ ಮಾಡಬೇಕು. ಭಗವಂತ ಮೆಚ್ಚ ಪೂಜೆ ಮಾಡೋದಿಲ್ಲ, ಜನ ಮೆಚ್ಚ ಪೂಜೆ ಮಾಡ್ತಾನೆ ಅಷ್ಟೇ. ಜನ ನೋಡಿ ಚಪ್ಪಾಳಿ ಹಾಕಿಬಿಡಬೇಕು, ದೇವ್ರು ನೋಡ್ಲೇ ಬಿಡ್ಲಿ ನಮ್ಗಂತ ಅನ್ನೋತಿ. ಈಗ ಈ ರೀತಿ ಮಾಡಿದ್ರೆ ವಲ್ಲನೋ ಹರಿ ಕೊಳ್ಳನೋ ದೇವರೆಂದು ಅದನ್ನು ಸ್ವೀಕಾರ ಮಾಡೋದೇ ಇಲ್ಲ. ಅದು ಭಗವದ್ಗೀತೆಯ ಪ್ರಾರಂಭದ ಮಾತುಗಳೆಲ್ಲ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ತಾ ಇದೆ. ವಿದ್ಯಾರ್ಥಿ ಬರೆಯೋನಿಗೆ ತನ್ನ ಪಕ್ಕದವನ್ನು ನೋಡ್ಲಿ ಅಂತಿರೋದಿಲ್ಲ, ಪಕ್ಕದವನ್ನು ನೋಡ್ಲಿ ಅಂತಿರೋದಿಲ್ಲ, ನೋಡಕ್ ಹೊರತು ನೋಡಬಾರಂತ ಮಾಡ್ತಾನ ಅವನಿಗೆ. ನಾವು ಸಂಧ್ಯಾ ಮೇಲೆ ಇನ್ನೊಬ್ರು ನೋಡ್ಲಿ ಅಂತ ನಮ್ದು ಇರುತ್ತೆ ಸಮಸ್ಯೆ. ನಾವು ಪೂಜೆ ಮಾಡೋದು ಇನ್ನೊಬ್ರು ನೋಡ್ಬೇಕು. ಪುರಂದ್ರದಾಸ ಬರೀತಾರ ಮಾತನ್ನ, ಕಂಚುಗಾರನ ಬಿಡಾರದಂದರಿ ಕಂಚು ಹಿತ್ತಾಳೆ ಪ್ರತಿಭೆಗಳ ನೆರಹಿ ಮಿಂಚೆ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ವಂಚನೆ ಪೂಜೆ ಮಾಡುವುದು. ಅದು ಇನ್ನೊಬ್ಬರಿಗೆ ಕಾಣಬೇಕು, ಮಿಂಚಬೇಕು ಅನ್ನೋ ಅಭಿಪ್ರಾಯ ಇದೆ. ದೇವ್ರು ಮೆಚ್ಚಬೇಕು ಅಲ್ಲ, ಮಿಂಚಬೇಕಷ್ಟೇ. ಈ ಭಾವನೆ ಇದ್ದಾಗ ಉದರ ವೈರಾಗ್ಯ ಬಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ದೇವರು ಮೆಚ್ಚಬೇಕು. ಆ ಪದ ಉಪಯೋಗಿಸ್ತೇವೆ ನಾವು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಈ ಸಂಕಲ್ಪದಲ್ಲಿ ಮಾತು ಸೇರ್ಕೊಂಡಿರುತ್ತೆ, ಅದು ಬಾಯಿ ಮಾತಾಗುತ್ತೆ ಎಂಬುದೇ ದುರಂತ. ಅದು ಹೃದಯಪೂರ್ವಕವಾದ ಮಾತಾಗಬೇಕು. ಅರ್ಜುನನಿಗೆ ಭಗವಂತ ಗೀತೋಪದೇಶ ಮಾಡಲಿಕ್ಕೆ ಹೊರಟಿದ್ದು ಅದಕ್ಕೇನೆ. ಯುದ್ಧವನ್ನ ಅತ್ಯಂತ ಭಗವಂತ ಪ್ರೀತಿಯಾಗಲಿ ಎಂದು ಮನೋಭಾವದಿಂದ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಂಡು ಮಾಡಿದರೆ ಮಾತ್ರ ಸಾಧ್ಯ. ಗೊತ್ತಲ್ಲ, ಯುದ್ಧ ಮಾಡೋ ಪ್ರಸಂಗ ಇಲ್ಲ, ಸಂಧ್ಯಾವನ್ನೇ ಅಂತೂ ಮಾಡಬೇಕಲ್ಲ, ಪೂಜೆಯಂತೂ ಮಾಡಬೇಕಲ್ಲ, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ತಿಳ್ಕೊಂಡ್ಬಿಟ್ರೆ ಭಗವದ್ಗೀತೆ ಓದಿದ್ದು ಸಾರ್ಥಕ. ಮತ್ತೆ ಅಡಿಗೆ ಮಾಡಬೇಕಾದ್ರೆ ತಿಂದೋಗ್ಲಿ ಅಂತ ಅಡಿಗೆ ಮಾಡಿದ್ರೆ ಅಂತಿಂತ ಯೋಚನೆ ಮಾಡಿ. ತಿಂದೋಗ್ಲಿ ಅಂತ ಮಾಡಿದ್ರಲ್ಲ, ಮಾಡಿದವರು ಮೆಚ್ಚಬೇಕಾದ್ರೆ, ಊಟ ಮಾಡಿದವರು ಖುಷಿ ಪಡಬೇಕು. ಆಗ ಎಷ್ಟು ಖುಷಿ ಆಗುತ್ತೆ ಅವನಿಗೆ. ಇವತ್ತು ಅರ್ಥ ಮಾಡಿ ಲೋಕದೊಳಗೆ ನೋಡಿ, ಯಾರಿಗೋಸ್ಕರ ಅಡಿಗೆ ಮಾಡಿರ್ತಾನೆ, ಮೆಚ್ಚಿಬಿಟ್ರೆ ಇನ್ನೊಂದು ಆರ್ಡರ್ ಬರುತ್ತೆ, ನಮ್ಮ ಮನೆ ಅಂತ ಕರೀತಾರೆ, ಮತ್ತೊಂದು ಮತ್ತೆ ಕರೀತಾನೆ. ಬರೀ ಇವತ್ತಿನ ಪೂರ್ತಿ ಮಾಡಿಬಿಟ್ರೆ ಮರುದಿವಸ ಯಾರು ಕರೆದವ್ರ ಗತಿಯೇ. ನಾವೊಂದು ಯೋಚನೆ ಮಾಡಿ, ಈ ಮತ್ತೆ ಅವತ್ತಿನ ಅಡಿಗಾಗಿ ದೊಡ್ಡದಲ್ಲ, ಕರ್ತಪ್ಪಿ ಮಾಡಿಸಿ ಮಾಡಿಸಿರ್ತಾರೆ. ಆದರೆ ಮತ್ತೆ ಮುಂದುವರಿಬೇಕು ಅಂತಿದ್ರೆ ಅದು ನಡೀಬೇಕು. ಅದಕ್ಕೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಸದಾ ಇರಬೇಕು ಅಂತಿದ್ರೆ ಇವತ್ತು ಯಾವ ದೃಷ್ಟಿಕೋನ ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಕೃಷ್ಣ, ಎಲ್ಲದರ ಬಗ್ಗೆ ನಾನು ಆಸೆ ತೊರೆದಿದ್ದೇನೆ, ನೀವು ಉತ್ತರ ಕೊಡು, ಯುದ್ಧ ನಾನು ಮಾಡ್ತೇನೆ. ಭಗವಂತ ಉತ್ತರ ಕೊಡಲಿಕ್ಕಿಂತ ಹೊರಟಾಗ, ತಮೋವಾಚ ಹೃಷೀಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಎರಡೂ ಸೇನೆಗಳ ಮಧ್ಯದಲ್ಲಿ ವಿಷಾದಗ್ರಸ್ತನಾದಂಥ ಅರ್ಜುನನಿಗೆ ಭಗವಂತ ಪ್ರಹಸನ್ನಿವ ಭಾರತ ನಗನಗತ ಮಾತಾಡ್ತಾ ಇದ್ದ. ಇದು ಮುಂದಿನ ಪ್ರಶ್ನೆ. ತುಂಬಾ ಜನ ಯೋಚನೆ ಮಾಡಿ, ಭಗವಂತನ ಕೇಳ್ತೇವೆ ಹೇಳ್ತಾರೋ ಇಲ್ವೋ, ಈ ಗೊಂದಲ ಬೇಡ. ತುಂಬಾ ಸಮಸ್ಯೆ ಇದೆ, ನಾವೆಲ್ಲ ದೇವನ ಕೇಳ್ತೇವೆ, ಹೇಳ್ಬೇಕಲ್ಲ ಅವನು. ನಮಗೇನು ಸಂಶಯ ಅಂದ್ರೆ, ನಮಗಿಂತ ಸ್ವಲ್ಪ ದೊಡ್ಡವರಾದರೆ ನಮ್ಮ ಕಡೆ ತಿರುಗಿ ನೋಡೋದಿಲ್ಲ ಮನುಷ್ಯ, ಸ್ವಲ್ಪ ದೊಡ್ಡವರಾದರೆ ತಿರುಗಿ ನೋಡೋದಿಲ್ಲ. ಇನ್ನು ಹೆಚ್ಚು ದೊಡ್ಡವನಾಗ್ತಾ ಹೋದಂತೆ ಕನೆಕ್ಷನ್ ತಪ್ಪೇ ಬಿಡುತ್ತೆ ಸಾಮಾನ್ಯ. ಭಗವಂತ ಅಂತೂ ಬರೀ ದೊಡ್ಡ ದೊಡ್ಡವನೇ ಇಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಅಷ್ಟು ದೊಡ್ಡವನ ಜೊತೆ ಮಾತಾಡ್ತಾನಂತ ನಮ್ಮ ಸಮಸ್ಯೆ. ಭಗವದ್ಗೀತೆ ಉತ್ತರ ಕೊಡ್ತಾ ಇದೆ, ಭಗವಂತ ಬರೀ ಮಾತಾಡ್ತಾನೆ ಅಲ್ಲ, ಪ್ರಹಸನ್ನಿವ ಭಾರತ ನಗನಗತ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ನಗನಗತ ಮಾತಾಡ್ತಾರೆ. ಈ ಭಾವನೆ ನಮಗೆ ಬಂದ್ರೆ ನಮ್ಮೆಲ್ಲ ದುಃಖವನ್ನು ಯಾರ ಮುಂದೆ ತೋಡ್ಕೋಬೇಕು? ನಾವು ದೇವ್ರ ಮುಂದೆ ತೋಡ್ಕೊಳ್ಬೇಕು. ನಾವು ದೇವ್ರ ಮುಂದೆ ತೋಡ್ಕೊಳ್ಬೇಕು, ದೇವ್ರ ಮುಂದೆ ಕೂಡ್ಬೇಕಲ್ಲ, ಕೂಡ್ಬೇಕಂದ್ರೆ ಪೂಜೆ ಮಾಡ್ಬೇಕಲ್ಲ, ಅದೇ ಸಮಸ್ಯೆ ಬರೋದು. ದೇವ್ರ ಮುಂದೆ ಸುಮ್ಮನೆ ಹೋಗ್ತಾ ಹೋಗ್ತಾ ಮಾಡಿದ್ರೆ ಅಲ್ಲ, ಅದು ಕೂತು ಮಾತಾಡೋಣ ಅಂತಾರಲ್ಲ ಹಾಗೆ ಮಾತಾಡಬೇಕು. ಅದು ಮನೆ ವ್ಯಾಪಾರ ಮಾಡಕ್ಕೆ ದಾರಿ ಇಕ್ಷದಲ್ಲಿ ಹೋಗ್ತಾ ಮಾತಾಡಿಬಿಡ್ತಾರಾ, ಬಂದು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದ. ಇವತ್ತು ಮನೆ ವ್ಯವಹಾರ ಅಲ್ಲದ ವೈಕುಂಠದ ಮನೆಗೆ ಹೋಗೋ ವ್ಯವಹಾರ ಇದು ಒಂದು. ಭಗವಂತನ ಮನೆ ನಾವು ಹೋಗಬೇಕಾಗಿ ಅವ ದಿವಸ ಕೂತ್ಕೊಂಡು ಮಾತಾಡಿ ಮಾತಾಡಿ ಸೆಟ್ಲ್ ಮಾಡ್ಕೋಬೇಕು. ಅದನ್ನು ಭಗವಂತನ ಮುಂದೆ ದೇವ್ರ ಪೂಜೆ ಕೊಡೋದು ಅಂದ್ರೆ ಬೇರೆ ಅಲ್ಲ, ಆತನ ಪರಮಾನುಗ್ರಹಕ್ಕೆ ಪಾತ್ರರಾಗತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳೋ ರೀತಿ ಅದು ಒಂದು. ಆದರೆ ಯಾವಾಗ ಮಾತಾಡ್ತಾನೆ ಭಗವಂತ? ಅರ್ಜುನ ಕೇಳಿದ್ರೆ ಮಾತಾಡ್ತಾನೆ. ಇವತ್ತು ಅರ್ಜುನನ ಕಥೆ ನಮಗೆ ಯಾತಕ್ಕೆ ಮುಖ್ಯ ಅಂದ್ರೆ, ಅರ್ಜುನನಿಗೆ ಭಗವಂತ ಉತ್ತರ ಕೊಟ್ಟ. ಏನ್ ಮಾಡಿದ್ರೆ ಉತ್ತರ ಕೊಡ್ತಾರೆ ಅಂತ ಸಮಸ್ಯೆ ನಮ್ಮೆದುರಿಗೆ. ಉತ್ತರ ಇದೆ ಈಗ. ಅರ್ಜುನ ಕೇಳಿದ ಕೇಳಿದ್ರೆ ಉತ್ತರ ಕೊಟ್ಟೇ ಕೊಡ್ತಾನೆ. ಅರ್ಜುನ ಹೇಗೆ ಕೇಳಿದ ಅಂತ ಈ ಶ್ಲೋಕ ಓದಿರ್ಬೇಕು. ಅದಕ್ಕೇನೆ ಭಗವಂತ ಮಾತಾಡೋದಕ್ಕಿಂತ ಮುಂಚಿನ ಮಾತುಗಳು ಭಗವದ್ಗೀತೆಯಲ್ಲಿ ಯಾತಕ್ಕೆ ಬರೆದ್ರು ಅನ್ನೋದಕ್ಕೆ ಉತ್ತರ ಅದೇ. ಭಗವಂತ ಮತ್ತು ಪರೀಕ್ಷೆ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಪಾಸ್ ಆಗೋದಿಲ್ಲ, ರಿಜಿಸ್ಟರ್ ನಂಬರ್ ಹಾಕಿದ್ರೆ ಪಾಸ್ ಆಗೋದಿಲ್ಲ, ಕ್ವಶನ್ ನಂಬರ್ ಹಾಕಿದ್ರೆ ಪಾಸ್ ಆಗೋದಿಲ್ಲ ಅಂತ ಬಿಟ್ಟರೆ ದೇವರಾಣಿ ಪಾಸ್ ಆಗೋದಿಲ್ಲ. ಮತ್ತೆ ಬರೆದು ಹಾಕಿದ್ರೆ ಪಾಸ್ ಆಗಲ್ಲ, ಬಿಟ್ಟು ಬಿಡೋಕ್ಕಾಗತ್ತ? ಸಾಧ್ಯ ಇಲ್ಲ. ಆದರೆ ಆ ಉತ್ತರ ಪತ್ರಿಕೆ ಒಂದು ಮೌಲ್ಯಕ್ಕೆ ಅರ್ಹತೆ ಪಡಿಬೇಕಾದ್ರೆ ಇವೆಲ್ಲ ಬೇಕೇ ಬೇಕು ನಮಗೆ. ಅದಕ್ಕೆ ಭಗವದ್ಗೀತೆ ಭಗವಂತನ ಮಾತುಗಳು ಮಾತ್ರ. ಆದರೆ ಅರ್ಜುನನ ಮಾತುಗಳು ಭಗವಂತ ಮಾತಾಡಲಿಕ್ಕೆ ಸನ್ನಿವೇಶ ಒದಗಿಸೋದ್ರಿಂದ, ಪೂರ್ವರಂಗವನ್ನು ಒದಗಿಸೋದ್ರಿಂದ ಅವೆಲ್ಲ ನಮಗೆ ಅಷ್ಟು ಮುಖ್ಯವಾಗಿರ್ತಕ್ಕಂಥ ಮಾತುಗಳು. ಆಗ ಭಗವಂತ ನಗನಗತ ಪ್ರಹಸನ್ನಿವ ಭಾರತ ನಗನಗತ ಮಾತಾಡಿದನಂತೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಭಗವಂತ ಅರ್ಜುನ ತನ್ನ ಪೂರ್ತಿ ಒಪ್ಪಿಸಿಕೊಂಡ ಮೇಲೆ ಹೇಳಿದ ಮೊದಲ ಮಾತಿದು ಒಂದು. ಮೊದಲೆರಡು ಶ್ಲೋಕ ಹೇಳಿದ್ದಾನೆ ಈಗಾಗಲೇನೆ. ಆದರೆ ಅರ್ಜುನನಿಗೆ ಇನ್ನೂ ಪೂರ್ತಿ ನಂಬಿಕೆ ಇರಲಿಲ್ಲ, ಆಗ ಮಾತಾಡಿದ್ದ. ಈಗ ಪೂರ್ತಿಯಾಗಿ ನಂಬಿಕೆ ಬಂದ ಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದ. ಶ್ರೀ ಭಗವಾನು ವಾಚ ಭಗವಂತನಾದ ಕೃಷ್ಣ ಮಾತಾಡ್ತಾ ಇದ್ದಾನೆ. ಭಗವಾನ್ ಸಭೆಗೆ ಅರ್ಥ ನೋಡಿದ್ದೇವೆ. ಭಗವಂತ ಅಂತ ಯಾರನ್ನು ಕರಿಬೇಕು? ನಮ್ಮ ಜನ ಅಲ್ಲೇ ಸೋಲ್ತಾರೆ. ಇವತ್ತು ಗಡ್ಡ ಬಿಟ್ಟರೆ ಭಗವಂತ, ಟೋಪಿ ಹಾಕಿದ್ರೆ ಭಗವಂತ, ಅದು ಇನ್ನು ಬಾಳೆ ಜನ ಟೋಪಿ ಹಾಕಿದಷ್ಟು ದೊಡ್ಡ ದೊಡ್ಡ ಭಗವಂತ ಆಗಿಬಿಡ್ತಾನೆ. ಪಾಪ ಬೂದಿ ಕೊಟ್ಟರೆ ಭಗವಂತ, ಭಗವಂತ ಲಕ್ಷಣ ಅಲ್ಲ ಇದು. ತುಂಬಾ ಜನ ಅಲ್ಲೇ ತಪ್ಪು ತಿಳ್ಕೊಳ್ಳೋರು. ಇವತ್ತು ಯೂನಿಫಾರ್ಮ್ ಹಾಕೊಂಡ್ರೆ ಪೊಲೀಸ್ ಆಗೋದಾಗಿದ್ರೆ ಯಾರು ಬೇಕಾದ್ರೆ ಆಗಿಬಿಡು, ಕಳ್ಳರು ಪೊಲೀಸ್ ಆಗಿಬಿಡ್ತಾನೆ. ಯೂನಿಫಾರ್ಮ್ ತಿಳಿಸ್ಲಕ್ಕಷ್ಟೇ ಎಚ್ಚರಿಕೆ. ಉಳಿದ ಟ್ರೈನಿಂಗ್ ದೊಡ್ಡ ಕೋರ್ಸ್ ಇದೆ, ಅದಕ್ಕೆ ದೊಡ್ಡ ಟ್ರೈನಿಂಗ್ ತಗೊಂಡು ಡ್ರೆಸ್ ಹಾಕೋತಾನೆ ಹೊರತು ಸುಮ್ಮನೆ ಹಾಕೊಂಡ್ರೆ ಆಗೋದಿಲ್ಲ. ಭಗವಂತ ಅನ್ನೋ ವ್ಯಕ್ತಿ ಸಾಮಾನ್ಯನಲ್ಲ. ಐಶ್ವರ್ಯಸ್ಯ ಸಮಗ್ರ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತಿ ಇರಣ. ಭಗವನ್ನು ಹೊಂದಿದವನು ಭಗವಂತ. ವೀರ್ಯ ಯಶಸ್ಸು ಸಂಪತ್ತು ಜ್ಞಾನ ವಿಜ್ಞಾನ ಯಾರು ಪದಾರ್ಥಗಳು ಯಾರಲ್ಲಿ ಪೂರ್ಣವಾಗಿದೆಯೋ ಅವನು ಭಗವಂತ ಅಂತ ಕರೆಸಿಕೊಳ್ತಾನೆ. ಪೂರ್ಣವಾಗಿಯೋ ವೀರ್ಯಶ್ಚ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತಿ ಇರಣ. ಅಂದ್ರೆ ನಮ್ಮ ಭಗವಂತ ಅಂತ ಹೇಳಿಬಿಟ್ಟು ಯಾವುದ್ರ ಬಗ್ಗೆ ಕೊಟ್ಟ ಚಿತ್ರ ಅಲ್ಲ. ನಮ್ಮ ಶಾಸ್ತ್ರ ದೇವರು ಅಂತ ಹೇಳಿ ದೇವರು ಎಂಬುದು ಹೇಗಿರ್ತಾನೆ ಲಕ್ಷಣ ಹೇಳಿಬಿಟ್ಟಿದ್ದ. ಗೋವು ಅಂದ್ರೆ ಅದಕ್ಕೊಂದು ಲಕ್ಷಣ ಇದೆ, ಬೆತ್ತು ಅಂದ್ರೆ ಲಕ್ಷಣ ಇದೆ, ಇವತ್ತು ಒಂದು ಗರುಡ ಅಂದ್ರೆ ಅದೊಂದು ಲಕ್ಷಣ ಇದೆ, ಹಾವಿಗೊಂದು ಲಕ್ಷಣ ಇದೆ ಇದೆ. ಇಂಥ ಲಕ್ಷಣ ಇದ್ದವನು ಮಾತ್ರ ಭಗವಂತನಾಗ್ತಾನೆ. ನಾವು ತುಂಬಾ ಜನ ದೇವ್ರ ಬಗ್ಗೆ ಮಾತಾಡೋ ಯಾರು ದೇವರು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ದೇವರು ಅನ್ನೋ ಶಬ್ದವನ್ನ ಕೇಳಿದರೆ ಜನಗಳೆಲ್ಲ ಹೆಚ್ಚು ಕಡಿಮೆ. ಭಕ್ತಿ ಇದ್ದವನು ನಂಬ್ಲಿಕ್ಕೆ ಕೇಳಿರ್ತಾನೆ, ಇಲ್ಲದೆ ಇದ್ದವನು ಬೈಲಕ್ಕಾರು ಕೇಳಿರ್ತಾನೆ. ಆದರೆ ದೇವರ ಶಬ್ದ ಅರ್ಥ ಮಾಡಿಕೊಂಡ ಮೇಲೆ ಬೈಯೋ ಪ್ರಸಕ್ತಿನೇ ಬರಬಾರದು. ಅಷ್ಟು ಪೂರ್ಣವಾದ ವ್ಯಕ್ತಿ ಐಶ್ವರ್ಯ. ದೇವರಂತ ಐಶ್ವರ್ಯಶಾಲಿ ಮತ್ತೊಬ್ಬನಿಲ್ಲ. ಲಕ್ಷ್ಮೀಪತಿಯವನು ಸಂಪತ್ತಿದ್ರೆ ಐಶ್ವರ್ಯವಂತ ಅಂತ ಕರೆಯೋದಾದರೆ, ಸಕಲ ಸಂಪತ್ತಿನ ಅಭಿಮಾನಿ ದೇವತೆಯಾದ ಭಾಗ್ಯದ ನಿಧಿಯಾದ ಮಹಾಲಕ್ಷ್ಮಿ ಪತ್ನಿಯಾಗಿರಬೇಕಾದರೆ ಪರಮಾತ್ಮ ಎಂಥ ಐಶ್ವರ್ಯವಂತನಾಗಿರಬೇಕು? ವೀರ್ಯಶ್ಯ ವೀರಶ್ಯ ಭಾವ ವೀರ್ಯಂ, ಎಂಥ ವೀರತರ ರಾಮದೇವರದು. ರಾಮದೇವರು ಭಗವಂತ ಅಂತ ಹೇಳೋದಕ್ಕೆ ಸಮುದ್ರಕ್ಕೆ ಸೇತುವೆ ಕಟ್ಟಿದ ವ್ಯಕ್ತಿ. ಇವತ್ತಿಗೂ ಸಾಧ್ಯವಿಲ್ಲ, ಗಮನಿಸ್ಬೇಕು ನಾವು. ಇವತ್ತಿಗೂ ಕೂಡ ಆ ಮಟ್ಟ ಸೇತುವೆ ಕಟ್ಟ ಜಗತ್ತಿಗೆ ಆಗಿಲ್ಲ. ಕೋಟಿ ಕೋಟಿ ವರ್ಷಗಳ ಹಿಂದೆ ಭಗವಂತ ಕಟ್ಟಿದ ಸೇತುವೆ ಎಂಥದ್ದು! ಐದೇ ದಿವಸಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ ಅಂತ 100 ಯೋಜನ ಯುದ್ಧದ ಸೇತುವೆಯನ್ನ ಕಟ್ಟಿ 5 ದಿವಸದಲ್ಲಿ ಕಟ್ಟಿದ್ರು. ಎಂಥ ಪರಾಕ್ರಮ ಇರಬೇಕು ರಾಮದೇವರು. ಸಮುದ್ರ ಅದಕ್ಕೆ ಪ್ರಾರ್ಥನೆ ಮಾಡ್ತಾನೆ, ತಮ್ ತ್ವಾವಯಂ ಜಡಧಿಯೋ ನವಿರಾಮ ಭೂಮನ್ ಕೂಟಸ್ಥ ಮಾತಿ ಪುರುಷಂ ಜಗತಾಮಧೀಶಂ ತ್ವಂ ಸತ್ವತ ಸುರಗಣಾನ್ ರಜಸೋ ಮನುಷ್ಯಾನ್ ತಾತ್ತೀಯತಃ ಅಸುರಗಣಾನ್ ತಥಾ ಶ್ರೀಕಿ. ಹೀಗೆಲ್ಲ ಸೃಷ್ಟಿ ಮಾಡಿದ್ದೆ ಭಗವಂತ. ಕಾಮಂ ಪ್ರಯಾಹಿ ಜಹಿ ವಿಶ್ರವ ಸೋಭಮೇಹಂ ತ್ರೈಲೋಕ್ಯ ರಾವಣ ಮವಾಪ್ನು ಹಿ ವೀರ ಪತ್ನಿ ಬಧ್ನೀಹಿ ಸೇತು ಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ಇದು ಭಾಗವತ ಪುರಾಣದಲ್ಲಿ ಬಂದ ಸಮುದ್ರಾಜನ ಪ್ರಾರ್ಥನೆ. ಇದು ರಾಮದೇವರನ್ನು ವೀರ ಅಂತ ಕರೆದಿದ್ದಾನೆ. ವೀರ ಪತ್ನಿ ಮವಾಪ್ನುಹಿ, ವೀರ ರಾಮದೇವರೇ ಸೀತೆಯನ್ನು ಪಡ್ಕೊಳ್ಳಿ ಹೀಗೆ ಮಾಡಿ ಅಂತ ಹೇಳಿದ್ದಾರೆ. ಏನು ಮಾಡಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ನೀನು ನಿನ್ನ ಪತ್ನಿಯನ್ನು ಪಡಿಬೇಕು. ಆ ಮೂಲಕ ಜಗತ್ತಿಗೆ ನೀನು ದೇವರು ಅಂತ ಗೊತ್ತಾಗಬೇಕು. ವಿಶ್ವದಲ್ಲಿ ಯಾರೂ ಮಾಡದೇ ಇದ್ದ ಕೆಲಸವನ್ನು ಮಾಡಿ ನೀನು ವಿಶ್ವೇಶ್ವರಾದ ಭಗವಂತ ಅಂತ ತೀರ್ಮಾನ ಮಾಡಬೇಕು ಅಂತ ಸಮುದ್ರರಾಜ ಪ್ರಾರ್ಥನೆ ಮಾಡ್ತಾನೆ. ಇದು ಭಗವಂತನ ವೀರತನ ಅಂದ್ರೆ ಇದು. ಸಮುದ್ರಕ್ಕೆ ಸೇತುವೆ ಕಟ್ಟಿದ ಭಗವಂತ ಸಂಸಾರ ಸಮುದ್ರಕ್ಕೆ ತಾನೇ ಸೇತುವೆಯಾಗಿ ನಮ್ಮನ್ನು ಪಾಲಿಸ್ತಾನೆ ಅಂತ ಸೂಚನೆ ಕೊಡ್ತಕ್ಕಂಥ ತತ್ವ ಅಮೃತಶೇಷ ಸೇತು ಉಪನಿಷತ್ತಿನ ಮಾತು. ಅಲ್ಲಿ ಸೇತುವೆ ಕಟ್ಟಿದ್ದಲ್ಲ, ತಾನೇ ಸೇತುವೆಯಾಗಿ ನಮ್ಮನ್ನು ಪಾರು ಮಾಡ್ತಾನೆ. ಸಂಸಾರ ಸಮುದ್ರವನ್ನು ದಾಟಿಸ್ತಕ್ಕಂತಹ ಸೇತುವೆಯಾಗಿ ಭಗವಂತ ತಾನು ರಕ್ಷಣೆ ಕೊಡ್ತಾನೆ. ಇದು ವೀರತನ ಅಂದ್ರೆ ಯಶಸಃ ಶ್ರಿಯ. ಎಂಥ ಕೀರ್ತಿ ರಾಮದೇವರ ಕೀರ್ತಿ! ಇಷ್ಟು ಕಾಲ ಕಳೆದು ಹೋಗಿಬಿಟ್ಟಿದೆ. ಇವತ್ತು ಕಣ್ಣು ಮುಚ್ಚಿಕೊಂಡು ರಾಜ್ಯ ಹೇಗಿರಬೇಕು ಅಂದ್ರೆ ರಾಮರಾಜ್ಯ ಅಂತ ತಕ್ಷಣನೆ. ಇನ್ ಯಾವ ರಾಜ್ಯನ ತಲೆ ಮುಂದೆ ಹೊಳೆಯೋದಿಲ್ಲ ಮನುಷ್ಯನಿಗೆ. ಕೋಟಿ ಕೋಟಿ ವರ್ಷಗಳ ಹಿಂದಿನ ಕಥೆ, ರಾಮರಾಜ್ಯ ಅಂದ್ರೆ ರಾಮರಾಜ್ಯವೇ. ಇದಕ್ಕಿಂತ ಕೀರ್ತಿ ಯಾರು ಸಂಪಾದನೆ ಮಾಡ್ತಾರೆ? ಯಶಸಃ ಶ್ರಿಯ. ಎಂಥ ಸಂಪತ್ತು ಶ್ರೀ ಅಂತ ಹೇಳಿದರೆ ಸಾಕ್ಷಾತ್ ಲಕ್ಷ್ಮೀಪತಿ ಒಂದು ಕಡೆಗೆ, ಇನ್ನು ವಿಶೇಷವಾದಂತಹ ಸರ್ವ ಸಂಪತ್ತನ್ನು ಯೋಗೈಶ್ವರ್ಯವನ್ನು ಪರಮಾತ್ಮ ಪಡೆದಿದ್ದಾನೆ. ಅಣಿಮ ಮಹಿಮ ಲಘಿಮಾದಿ ಸಮಸ್ತ ಯೋಗಗಳನ್ನ ಯೋಗಶಕ್ತಿಯನ್ನು ತಾನು ಹೊಂದಿದ್ದಾನೆ. ಬರೀ ಹೊಂದಿರೋದಲ್ಲ, ಎತ್ರ ಯೋಗೇಶ್ವರ ಕೃಷ್ಣ, ಯೋಗಿಯಲ್ಲ ಪರಮಾತ್ಮ, ಎಲ್ಲ ಯೋಗಗಳಿಗೆ ಅವನೇ ಒಡೆಯ ಇಂತಹ ಸ್ವಾಮಿಯವರು. ಮತ್ತೆ ಜ್ಞಾನ ವಿಜ್ಞಾನ ಯೋಶ್ಚೈವ, ಜ್ಞಾನ ವಿಜ್ಞಾನಗಳ ಪೂರ್ಣ ನಿಧಿ ಭಗವಂತ. ಅರ್ಜುನ ತಾನೇ ಹೇಳ್ತಾನೆ, ಜ್ಞಾನಂ ವಿಜ್ಞಾನ ಸಹಿತಂ, ನಿನಗೆ ಜ್ಞಾನ ವಿಜ್ಞಾನಗಳನ್ನು ಹೇಳ್ತೇನೆ ಕೇಳು ಅರ್ಜುನ ಅಂತ ಹೇಳ್ತಾರೆ. ಅಂದರೆ ಜ್ಞಾನ ವಿಜ್ಞಾನ ಐಶ್ವರ್ಯ ವೀರ್ಯ ಯಶಸ್ಸು ಶ್ರೀ, ಆರನ್ನ ಯಾರು ಪೂರ್ಣವಾಗಿ ಹೊಂದಿರ್ತಾರಲ್ಲ ಅವನು ಭಗವಂತ. ಈಗ ಇಷ್ಟನ ವಿಷಯ ಕೇಳಿದಾಗ ದೇವರ ಬಗ್ಗೆ ನಮ್ಮ ಚಿತ್ರ ಬೇರೆ ಆಗಿಬಿಡುತ್ತೆ. ಪೂರ್ತಿಯಾಗಿ ದೇವರನ್ನು ನೋಡೋ ರೀತಿಯೇ ಬೇರೆ ಆಗತ್ತೆ. ಅದಕ್ಕೆ ಭಗವದ್ಗೀತೆ ಎಂದು ಕರೆಯಕ್ಕೆ ಅದೇ ಕಾರಣ. ಇಂಥವ್ ಹೇಳಿದ ಗೀತೆಗೆ ಎಷ್ಟು ಅರ್ಥ ಇರಬೇಕು ಯೋಚನೆ ಮಾಡಿ. ಯಾವನೋ ಮಾತಾಡ್ತಾನೆ ದೊಡ್ಡದಲ್ಲ, ಅಲ್ಲಿ ಕೆಲಸ ಇದೆ ಹೋಗಿ, ಇಲ್ಲಿ ಕೆಲಸ ಇದೆ ಹೋಗಿ, ಅಪ್ಲೈ ಮಾಡಿ ಅಂತ ಹೇಳಿದ್ರೆ ಬೇರೆ ಮಾತು. ನಮ್ಮಲ್ಲೇ ಕೆಲಸ ಇದೆ ಬನ್ನಿ ಅಂತ ಅಷ್ಟು ಎಷ್ಟು ಚೇಂಜ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಪಕ್ಕದಲ್ಲಿ ಕೂತವನೆ ಒಂದು ಕಂಪನಿ ಓನರ್ ಅಂತ ಹೇಳಿಬಿಟ್ರೆ ಅವ್ನು ನೋಡೋ ರೀತಿ ಹೇಗೆ ಬೇರೆ ಆಗುತ್ತೆ ಯೋಚನೆ ಮಾಡಿ. ಭಗವಂತ ಅಂಥವನು, ಅಲ್ಲೋಗಿ ಇಲ್ಲೋಗಿ ಅಂತ ಹೇಳೋನಲ್ಲ, ನನ್ನ ಹತ್ರನೇ ಬನ್ನಿ ಅಂತ ಕರೀತಕ್ಕಂಥ ವ್ಯಕ್ತಿ ಭಗವಂತ. ಆ ಅಂತ ಭಗವಂತ ಮಾತಾಡ್ತಾನೆ. ಅರ್ಜುನ ಏನ್ ಮಾತಾಡ್ತೀಯ? ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸು ಮುಶ್ಚ ನಾನು ಶೋಚಂತಿ ಪಂಡಿತಾ. ಈ ಶ್ಲೋಕ ಭಗವದ್ಗೀತೆಯ ಶ್ಲೋಕದ ಬಗ್ಗೆ ಮೊದಲೇ ಹೇಳಿದ್ದೇನೆ. ತುಂಬಾ ಸರಳವಾದ ಶ್ಲೋಕಗಳು, ಶ್ಲೋಕದ ಶಬ್ದಗಳು ತುಂಬಾ ಸರಳ, ಅರ್ಥ ಮಾತ್ರ ತುಂಬಾ ಜಟಿಲ. ಅದಕ್ಕೆ ಭಗವದ್ಗೀತೆಯ ವೈಶಿಷ್ಟ್ಯ. ಎಷ್ಟೋ ತರ್ತಿ ಮೆಡಿಕಲ್ ಬುಕ್ ಓದಿ ನೀವು, ಇಂಜಿನಿಯರಿಂಗ್ ಬುಕ್ ಓದಿ, ಕೆಮಿಸ್ಟ್ರಿ ಫಿಸಿಕ್ಸ್ ಬುಕ್ ಓದಿ, ಲ್ಯಾಂಗ್ವೇಜ್ ಡಿಫಿಕಲ್ಟ್ ಇರೋದಿಲ್ಲ ಅದರೊಳಗೆ. ತುಂಬ ಸರಳವಾದ ಭಾಷೆ, ವಿಷಯ ಮಾತ್ರ ಉಚ್ಚಾವಣೆ ಡಿಫಿಕಲ್ಟ್ ಇರುತ್ತದೆ. ಆದ್ರಿಂದ ವಿಷಯ ಪ್ರಧಾನವಾದ ಗಾಂಭೀರ್ಯ ಭಗವದ್ಗೀತೆಯ ಗಾಂಭೀರ್ಯ. ಅಶೋಚ್ಯಾನ್ ಅನ್ವಶೋಚಹಾತ್ವಂ, ನೀನು ಯಾರ ಬಗ್ಗೆ ಶೋಕಿಸಕೂಡೋದು ಅವರ ಬಗ್ಗೆ ಶೋಕ ಪಡ್ತಾ ಇದ್ದಿ. ಪ್ರಜ್ಞಾವಾದಾಂಶ್ಯ ಭಾಷಸೆ, ತಲೆಗೆ ಸೋಚಿದ ಮಾತನ್ನಾಡ್ತಾ ಇದ್ದಿ. ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಗತಾಸು ರಗತಾಸುಂಶ್ಚ, ಅಗತಾಸುಗಳು, ಅಸು ಅಂದ್ರೆ ಪ್ರಾಣ, ಗತಾಸು ಅಂದ್ರೆ ಪ್ರಾಣ ಹೋದವನು, ಅಗತಾಸು ಅಂದ್ರೆ ಪ್ರಾಣ ಹೋಗದವನು. ಪ್ರಾಣ ಹೋಗದವರ ಬಗ್ಗೆ ಹೇಗೆ ದುಃಖ ಪಡಬೇಕಾಗಿಲ್ವೋ, ಪ್ರಾಣ ಹೋದವರ ಬಗ್ಗೆ ದುಃಖ ಪಡಬೇಕಾಗಿಲ್ಲ. ಇದು ಭಗವಂತ ಹೇಳಿದ ಮಾತು. ನಾ ಪಡ್ತೇವಲ್ಲ ಅಂದ್ರೆ ನಮ್ಮ ಬಗ್ಗೆ ಹೇಳಲಿಲ್ಲ. ಪಂಡಿತಾಹ, ಪಂಡಿತರು ದುಃಖ ಪಡೋದಿಲ್ಲ ಅಂದ್ರೆ ಪಾಂಡಿತ್ಯದ ಲಕ್ಷಣವನ್ನು ಹೇಳ್ತಕ್ಕಂಥ ಶ್ಲೋಕ ಇದು. ಅಂದ್ರೆ ಸತ್ತವರ ಬಗ್ಗೆ ಯಾವನು ಅಳೋದಿಲ್ಲವೋ ಅವನೇ ಪಂಡಿತ ಅಂತ ಕರೆದಿದ್ದ. ಸತ್ತವರ ಬಗ್ಗೆ ಯಾರು ಅಳೋದಿಲ್ಲ ಅವನು ಪಂಡಿತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪಂಡಿತರು ಯಾತಕ್ಕಾಗಬೇಕು ಅಂತ ಅವಾಗ ಗೊತ್ತಾಗುತ್ತೆ. ಪಂಡಿತರು ಯಾತಕ್ಕಾಗಬೇಕು ಅಂತ ಕೇಳಿದ್ರೆ ಬೇರೆ ಯಾವ ಕಾರಣಕ್ಕೂ ಅಲ್ಲ, ಅಳುವನ್ನು ಗೆಲ್ಲದಕ್ಕೆ ಪಂಡಿತನಾಗಬೇಕು. ಯಾವನು ಅಳುತ್ತಾನೋ ಪಂಡಿತನಲ್ಲ, ಯಾರು ಅಳೋದಿಲ್ಲ ಅವನು ದೊಡ್ಡ ಪಂಡಿತ ಅಂತ ಅರ್ಥ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಪಾಂಡಿತ್ಯದ ಶಬ್ದದ ಅರ್ಥವನ್ನೇ ನಿರ್ವಚನ ಮಾಡತಕ್ಕಂಥ ಭಾಗ ಇದು. ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ, ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ನೀನು ಶೋಕ ಪಡ್ತಾ ಇದ್ದಿ ಅದಕ್ಕೆ ಪಂಡಿತನಲ್ಲ ಭಗವಂತ ಹೇಳಲಿಲ್ಲ. ನೀನು ಶೋಕ ಪಡ್ತಾ ಇದ್ದಿ ಅದಕ್ಕೆ ಪಂಡಿತನಲ್ಲ ಅಲ್ಲ, ನೀನು ಅಶೋಚ್ಯಾನನ್ವಶೋಚ, ಶೋಕ ಪಡಬಾರದವರಾಗಿ ಪಡ್ತಾ ಇದ್ದಿ ಅದಕ್ಕೆ ಪಂಡಿತನಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶೋಕಿಸದೆ ಶೋಕಿಸಿದರೆ ಯೋಚನೆ ಇಲ್ಲ. ಯಾತಕ್ಕೆ ಶೋಕಿಸ್ತಾನೆ ಕೇಳಬೇಕಾಮೆ, ಯಾತಕ್ಕೆ ಶೋಕಿಸ್ತಾನೆ ಅವಾಗ ಉತ್ತರ ಸಿಗುತ್ತೆ. ಶೋಕಕ್ಕೆ ಅರ್ಹವಾದ ವಸ್ತುವಿನ ಬಗ್ಗೆ ಶೋಕಿಸಿಬಿಟ್ರೆ ಅವನು ದೊಡ್ಡ ಪಂಡಿತ, ಶೋಕಕ್ಕೆ ಅರ್ಹನಾದ ಬಗ್ಗೆ ಶೋಕಿಸಿಬಿಟ್ರೆ ಅವನು ಪಂಡಿತನಲ್ಲ. ಇವತ್ತು ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮ ದುಃಖದ ಬಹು ನಾವು ದುಃಖ ಪಡ್ತಾ ಇದ್ದೇವೆ ಗ್ಯಾರಂಟಿ, ಸಂಶಯನೇ ಇಲ್ಲ. ದಿನ ಬೆಳಗಾದ ದುಃಖ ನಮ್ಮೆದುರಿಗೆ ಕಾದಿದೆ. ಆದರೆ ನಾವು ಯಾವ ದುಃಖ ಪಡ್ತಾ ಇದ್ದೇವೆ ಅಂತ ಕೇಳಿದರೆ ಯಾವುದು ದುಃಖ ಪಡಬೇಕಾಗಿಲ್ಲೋ ಅದಕ್ಕೆ ಪಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಮೊದಲೇ ಹೇಳಿದ್ದೇನೆ, ವಿದ್ಯಾರ್ಥಿ ಅಳತಾ ಕೂತ್ಬಿಟ್ಟ ಯಾತಕ್ಕೆ ಅಂತ ಕೇಳಿದರೆ ಸಿನಿಮಾ ಟಿಕೆಟ್ ಸಿಗಲಿಲ್ಲ ಅಂತ ಹಾಳಾಗಿ ಹೋಗ್ಲಿಬಿಡು, ಒಳ್ಳೆದಾಯ್ತು ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಪರೀಕ್ಷೆಗೆ ಅಡ್ಮಿಷನ್ ಟಿಕೆಟ್ ಕೊಡಲಿಲ್ಲ, ಎಷ್ಟು ದುಃಖ ಆಗುತ್ತೆ ಅವನಿಗೆ. ಬೆಳಗಾದ್ರೆ ಪರೀಕ್ಷೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಓ ಆಗಳ್ತಾನೆ ಅಂದ್ರೆ ಬಾ ಇಮ್ಮಿಡಿಯೇಟ್ ಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ ಪುಣ್ಯ ಇವತ್ತು ಹೇಳಿದ್ರೆ ನಾ ಹೇಳಿದ್ರೆ ಏನ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಒಳ್ಳೆ ಕಾರಣ ಬಾ, ಈಗ ನಮ್ಮ ಹುಡುಗ ಬುದ್ಧಿವಂತ ಒಳ್ಳೆ ಕಾಲಕ್ಕೆ ಕೇಳಿಬಿಟ್ಟ ಸಾಲ ಮಾಡಿಬಿಟ್ಟಿ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅದೇ ಟಿಕೆಟ್ ಯಾವ ಟಿಕೆಟ್ ಅಂತೂ ಭಾರಿ ಇಂಪಾರ್ಟೆಂಟ್. ಸಿನಿಮಾ ಟಿಕೆಟ್ ಆದರೆ ದುಃಖ ಪಟ್ಟು ಪ್ರಯೋಜನ ಇಲ್ಲ, ಅಡ್ಮಿಷನ್ ಟಿಕೆಟ್ ಪರೀಕ್ಷೆಗಾದರೆ ದುಃಖ ಪಡಲೇಬೇಕಾಗತ್ತೆ. ಈ ಮಾತು ನಮಗೆ ಅರ್ಥವಾದರೆ ದುಃಖ ಪಡೋದು ಒಂದು ದೊಡ್ಡ ಕಲೆ ಅಂತ ಕರೀತಾರೆ. ಅಳಲಕ್ಕೂ ದೊಡ್ಡ ಕಲೆ ಬೇಕು, ಯಾವುದೇ ಕಲೆಗೆ ತಲೆ ಬೇಕೇ ಬೇಕು. ತಲೆ ಇಲ್ಲದ ಹೋದ್ರೆ ಕಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿನೇ ಅಳೋದು ದೊಡ್ಡ ಕಲೆ ಅಂತ ಕರೀತಾರೆ. ಹಿಂದೆ ಹೇಳಿದ್ದೇನೆ ಮಾತನ್ನ, ಕಳೆದ ಬಾರಿ ಉಪನ್ಯಾಸ ಮುಕ್ತಾಯವಾಗ ದಿವಸ ಅದನ್ನೇ ನೋಡಿದ್ದು ನಾವು. ಭಗವಂತ ಗೋಪಿಕಾಸ್ತ್ರೀಯರು ಸಿಕ್ಕಿದ್ದು ಯಾವಾಗ, ಅತ್ತಾಗ ಮಾತ್ರ. ಅತ್ತಾಗ ಭಗವಂತ ಕಾಣುತ್ತಾನೆ. ಯಾತಕ್ಕೆ ಅಳಬೇಕಾದಕ್ಕೆ ಹತ್ರಲ್ಲ, ಅದಕ್ಕೆ ಭಗವಂತ ಕಂಡಿತು. ಅಳಬೇಕಾದಕ್ಕೆ ಹತ್ರವು. ಇತಿ ಗೋಪ್ಯ ಪ್ರಗಾಯಂತ್ಯ ತ್ರಳಪಂತ್ಯಶ್ಚ ಚಿತ್ರಧಾ ರುರುದುಹು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ ತಾಸಾ ಬಾವಿರಭೂಚೌರಿಹಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಃ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗೋಪಿಕಾಸ್ತ್ರ ಕೃಷ್ಣನ ಕಂಡಿದ್ದು ಅತ್ತಿದ್ರಿಂದನೇ. ಹ್ಯಾಗತ್ರ ರುರುದುಹು ಸುಸ್ವರಂ ರಾಜನ್, ಒಳ್ಳೆ ಸ್ವರಬದ್ಧವಾಗತ್ತರಂತೆ ಸಮಸ್ಯೆಯಾಗಿ ಸ್ವರಬದ್ಧವಾಗಿ ಹೇಳ್ತಾರಲ್ಲ, ಅದಕ್ಕೆ ಭಗವಂತ ಕಾಣ್ತಾನೆ ಅವರಿಗೆ. ಇವತ್ತು ಅದಕ್ಕಿಂತ ಜೋರ ಇರ್ತೇವೆ, ಭಗವಂತ ಕಾಣದೇ ಇಲ್ಲ. ಯಾತಕ್ಕೆ ಅಂದ್ರೆ ನಾವು ದೇವರಿಗೋಸ್ಕರ ಹತ್ರ ತಾನೆ ಭಗವಂತ ಕಾಣಲಿಕ್ಕೆ, ದೇವರಿಗೋಸ್ಕರ ಅಳಬೇಕು. ಅದಕ್ಕೆ ಜಗನ್ನಾಥದಾಸರು ತೋರಿಸಿಕೊಟ್ಟಿದ್ದು ಅದಕ್ಕೇನೆ, ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಈ ರೀತಿ ಹತ್ರ ದೇವರು ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಶರಗರಡ ಹೊತ್ತುಣ್ಣುತ ಗಸಗಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರಮಿಸುತ ನಗುತ ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ದೇವರೇ ಹೀಗಿದ್ದೇವಲ್ಲ ನಾವು, ಎಷ್ಟು ಪಾಪಿಗಳು ನಮ್ಮನ್ನು ಕ್ಷಮಿಸು ಅಂತ ಕೇಳ್ತೇವಲ್ಲ, ಆಗ ದೇವರು ನಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾನೆ. ಅವರೇ ಹೇಳ್ತಾರೆ, ಪುರಂದರದಾಸ ಹೇಳ್ತಾರೆ, ಇಷ್ಟು ಪಾಪವನೇ ಮಾಡಿದ್ದೆ ಸಾಕು ಸೃಷ್ಟಿಗೀಶನೆಯನ್ನ ಉದ್ಧರಿಸಬೇಕು. ಭಗವಂತ ಅನುಗ್ರಹ ಮಾಡೇ ಬಿಟ್ಟ, ಸ್ನಾನ ಸಂಧ್ಯಾ ವಂದನೆ ಒಂದಿನಕ್ಕೂ ಮಾಡಲಿಲ್ಲ. ಎಷ್ಟು ದುಃಖ ಪಡ್ತಾರೆ, ಇವತ್ತು ಮಾಡಲಿಲ್ಲ ಅಂತ ಅಂತಾರೆ ಜನ, ಖುಷಿಯಿಂದ ಹೇಳ್ತಾರೆ. ಇದೇ ಪದ್ಧತಿ ಆಗೋದು, ದುಃಖದಿಂದ ಹೇಳಿಬಿಟ್ರೆ ಮನುಷ್ಯ ಉದ್ಧಾರ ಆಗಿಬಿಡ್ತಾನೆ. ನೀನು ಬರದಿಲ್ಲ ಕಳೆಯ ಅಂತ ಖುಷಿಯಿಂದ ಹೇಳಿಬಿಟ್ರೆ ದೊಡ್ಡ ಕೆಟ್ಟ ವಿದ್ಯಾರ್ಥಿ, ಅಯ್ಯೋ ನಾ ಏನೂ ಬರದಿಲ್ಲ ಹೇಳಷ್ಟೇ ಇದ್ದಾನೆ ಗೊತ್ತಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಮಾಡುತ್ತಾನೋ ಸುಮ್ ಸುಮ್ಮನೆ ಆಡುತ್ತಾನಂತ ಗೊತ್ತಾಗಿಬಿಡ. ಇವತ್ತು ಅಯ್ಯೋ ಸಂಧ್ಯಾವನ್ನೇ ಮಾಡಲೇ ಇಲ್ಲ, ಊಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಹೇಳೋ ರೀತಿ ಹೇಗಿರುತ್ತೆ ಯೋಚನೆ ಮಾಡಬೇಕು. ಆ ದೃಷ್ಟಿಯೊಳಗೆ ಅರ್ಜುನನಿಗೆ ಭಗವಂತ ಅಳಬೇಡ ಅಂತ ಹೇಳ್ತಾ ಇಲ್ಲ, ಅಳಬಾರದಕ್ಕೆ ಅಳಬೇಡ ಅಂತ ಹೇಳ್ತಾ ಇದ್ದಾನೆ. ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ಇಡೀ ಭಗವದ್ಗೀತೆ ನಮಗೆ ಎಷ್ಟು ಹೊಸ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಈ ಯೋಚನೆ ಮಾಡಿಬಿಟ್ರೆ ದಿವಸಕ್ಕೆ ನಾವು 99 ಭಾಗ ಅಳು ತಪ್ಪಿಸ್ಬಿಡ್ತೇವೆ ನಾವು. ಹಾಗೆ ಯಾರು ಅದಕ್ಕೆ ಕಳಿಸಿ ಬಿಡು, ಯೋಚನೆ ವೇಸ್ಟ್ ಆಗ ಒಂದು ಯಾಕೆ ಕಳಬೇಕು. ಅದಕ್ಕೀಗ ಈ ಜಗತ್ತಿನೊಳಗೆ ಏನು ಹೋದರೆ ಹೋಯ್ತೀಗ. ಅದಕ್ಕೆ ಮಿಥಿಲ ಜನಕ ರಾಜ ಭಾಗವತ ಕೇಳ್ತಾ ಕೂತಿದ್ದಾನೆ, ಸ್ವತಃ ವೇದವ್ಯಾಸ ದೇವರು ಭಾಗವತ ಹೇಳ್ತಾ ಇದ್ದಾರೆ, ಕೇಳ್ತಾ ಕೂತಿದ್ದಾನೆ. ಆಗ ಸುದ್ದಿ ಬಂತು, ವೇದವ್ಯಾಸ ಹೇಳ್ಬೇಕು ಎಷ್ಟು ಜನ ಕೂತಿರ್ಬೇಕು ಲೆಕ್ಕ ಹಾಕಿ, ಲಕ್ಷಗಟ್ಟಲೆ ಜನ ಕೂತಿದ್ದಾರೆ ಕೇಳ್ತಾ ಇದ್ದಾರೆ. ಆದರೆ ವೇದವ್ಯಾಸ ದೇವರು ಜನಕರಾಜನ ಮುಖ ನೋಡಿಕೊಂಡೇ ಹೇಳ್ತಾ ಇದ್ದಾರೆ ಭಾಗವತವನ್ನು, ಬೇರೆ ಕಡೆ ನೋಡ್ತಾ ಇಲ್ಲರು. ಉಳಿದ್ಯನ ಮನಸ್ಸನ್ನು ಅನ್ಕೊಂಡ್ರಂತೆ, ರಾಜ ಬಾರಿಕೆ ಗಾಣಿಕೆ ಓಡ್ತಾನಂತೆ ಕಾಣುತ್ತೆ, ಅದಕ್ಕೆ ನಮ್ಮನ್ನೇ ನೋಡ್ತಾರೆ ವೇದವ್ಯಾಸದೇವರು, ಅವನ್ನೇ ನೋಡ್ತಾರೆ ಮನಸ್ಸನ್ನು ಅಂದ್ಕೊಂಡ್ಬಿಟ್ರು. ವೇದವ್ಯಾಸದೇವರು ಮನೋನಿಯಾಮಕರಾದ ರುದ್ರದೇವರಿಗೆ ದೇವರು ಒಂದನ್ನು ಹೇಗಿರಬೇಕು ಅವರು ಕಷ್ಟ ತೋರಿಸ್ಬೇಕು ತೀರ್ಮಾನ ಮಾಡಿಬಿಟ್ರು. ಒಂದು ಸುದ್ದಿ ಬಂದೇ ಬಿಡ್ತು, ನ್ಯೂಸ್ ಹೇಗೆ ಬರುತ್ತೆ ಹೇಳೋ ಕಾರಣನೇ ಇಲ್ಲ, ತೀರಾನೆ ನ್ಯೂಸ್ ಬಂದ್ಬಿಟ್ಟಿರುತ್ತೆ ಎಷ್ಟೊತ್ತಲ್ಲ. ಭಗವಂತ ಹುಟ್ಟಿಸ್ತಾ ಕೇಳಬೇಕಾ, ಸುದ್ದಿ ಬಂದೇ ಬಿಡು, ಮಿಥಿಲಾಪಟ್ಟಣ ಬೆಂಕಿ ಹತ್ತಿದೆ ಅಂತ ಬಂತು. ಮಿಥಿಲಾಪಟ್ಟಣ ಅಂದ್ರೆ ಎಕ್ಸ್ವೈಜೆಡ್ ಪಟ್ಟಣ ಅಲ್ಲ ಪಾಪ, ಜನಕರಾಜಂದೇ ರಾಜಧಾನಿ, ಅದು ಜನಕರಾಜಂದೇ ರಾಜಧಾನಿ, ಅದಕ್ಕೆ ಬೆಂಕಿ ಹತ್ತಿದೆ, ಸುದ್ದಿ ಬಂದೇ ಬಿಡುತ್ತೆ. ಆ ಸುದ್ದಿ ಬರ್ತಿರ್ಲಿಕ್ಕೇನೆ ಅರ್ಧ ಜನ ಖಾಲಿಯಾಗಿದ್ರಾಗಲೇ ಎಲ್ಲ ಓಡಿದವರೆ, ಭೂಕಂಪ ಆಗುತ್ತೆ ಅಂತ ಕೇಳಿ ಒಬ್ರು ಕೂತು ಎಷ್ಟು ಜನ ಕೂತಿರೋ ಲೆಕ್ಕ ಹಾಕಿ, ಆಗ ಎಲ್ಲ ಓಡೋಗ್ಬಿಡ್ತಾರೆ ಆ ಸಮಯಕ್ಕೆ, ಅರ್ಧಕ್ಕರ್ಧ ಜನ ಖಾಲಿಯಾಗಿಬಿಟ್ಟು. ಆಮೇಲೆ ಬೆಂಕಿ ಹತ್ರ ಬರ್ತಾ ಇದೆ, ಉಳಿದವರು ಖಾಲಿಯಾಗಿಬಿಟ್ಟು. ಉಳ್ಕೊಂಡು ಜನಕರಾಜ ಒಬ್ಬನೇ ಎಲ್ಲ ಎದ್ದು ಹೋಗ್ಬಿಟ್ರಂತ. ಆ ವೇದವ್ಯಾಸಗಳು, ಜನಕರಾಜ ನೀನು ಎದ್ದು ಹೋಗೋದಲ್ಲ ಅಂತ ಕೇಳಿದ್ರೆ, ನೀನೊಬ್ಬನೇ ಕೂತಿದ್ದೀಯಲ್ಲ ಅಂತ ಕೇಳಿದರೆ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತಿ. ಮಿಥಿಲಾಪಟ್ಟಣ ಸುಟ್ಟರೆ ನಂದೇನು ಗಂಟು ಹೋಗಲಿಲ್ಲ, ಅದು ಕಳೋದಿಲ್ಲ ನಾನಂತ ಹೇಳಿದ್ರು. ಅದು ಕಳೋದಿಲ್ಲ ಮತ್ತೆ ಎದ್ದು ಹೋಗ್ಬೋದಲ್ಲ ಅಂತ ಕೇಳೋದಿಲ್ಲ. ಅದು ಎದ್ದು ಹೋಗ್ಬಿಟ್ಟು ಏನಾಗುತ್ತೆ ಗೊತ್ತಾ, ಅವಾಗ ಹೇಳಬೇಕಾಗುತ್ತೆ ನಾನು ಯಾತಕ್ಕೆ ನೀವು ಹೇಳೋ ಭಾಗವತ ಕೇಳಿಲ್ಲ ಅಂತ ಹೇಳಬೇಕಾಗುತ್ತೆ ಆಮೇಲೆ. ಇದು ಡೇಂಜರ್ ಅಂತ ಹೇಳ್ತಾರೆ. ಇದು ಭಾರಿ ಮುಖ್ಯ. ವಿದ್ಯಾರ್ಥಿ ಎಷ್ಟೋ ಸತ್ಯ ಕ್ಲಾಸ್ ಅಲ್ಲ ಮಡದ ಕೇಳ್ಕೊಂಡು ಪಾಠ ಆಗ್ತಾ ಇರು, ಎಷ್ಟು ಗಮನ ಕೊಟ್ಟು ಕೇಳ್ತಿರ್ತಾನ ಅವನು. ಯಾಕೆ ಬೆಡಿಂಗ್ ನೆಲ್ಕೊಂಡ್ರೆ ಪಾಸ್ ಆಗೋದಿಲ್ಲ, ಪಾಠ ಕೇಳಿದ್ರೆ ಪಾಸ್ ಆಗ್ತಾನ. ವೇದವ್ಯಾಸದೇವರು ಭಾಗವತ ಹೇಳಬೇಕಾದ್ರೆ ಕೇಳದೆ ಹೋದ್ರೆ ಅದಕ್ಕಿಂತ ದೊಡ್ಡ ಪಾಪ ಉಂಟಾ? ಅದಕ್ಕೆ ನನಗೆ ಏನೋದು ಯೋಚನೆ ಇಲ್ಲ, ತಾವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇನೆ. ಉಳಿದವರು ಏನ್ ಮಾಡಿದರು? ಮನೆಗೇನೆ ಅಂತ ಹತ್ತು ಹೋಗಿಬಿಟ್ರು ಭಾಗವತ ಕಳ್ಕೊಂಡು. ಇವರು ಭಾಗವತಕ್ಕೋಸ್ಕರ ಕೂತ ಅಳೋ ಪ್ರಸಂಗನೇ ಬರಲಿಲ್ಲ. ನಡೆದಿದ್ದೇನ ಆಮೇಲೆ ಎಲ್ಲ ವಾಪಸ್ ಬಂದು, ಏನಾಗೇ ಇದ್ದಿಲ್ಲ, ಎಲ್ಲ ವಾಪಸ್ ಬಂದು. ಆಗ ಜನಕರಾಜನ ಮುಖ ಮತ್ತೆ ನೋಡ್ತಾ ಇದ್ದಾರೋ. ಅವಾಗ ಅಂದ್ರಂತೆ, ನಿಮ್ಮ ಮುಖ ಯಾತಕ್ಕೆ ನೋಡ್ಲಿಲ್ಲ ಗೊತ್ತಾ? ಎದ್ದೋಗ ಜನ ಯಾಕೆ ನೋಡ್ಬೇಕಾಗಿತ್ತು ಅಂತ ನೋಡ್ಲಿಲ್ಲ ಅಂತ ಹೇಳ್ತಾರೆ. ಎದ್ದೋಗ ಕೇಸು ನೀವೆಲ್ಲ ಉಪಯೋಗ ಇಲ್ಲ, ಇವನೊಬ್ಬನೇ ಗಟ್ಟಿ ಆಗ್ತಾನೆ ಇವನೊಬ್ಬನೇ, ಅದಕ್ಕೆ ಮುಖ ನೋಡ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರು. ವೇದವ್ಯಾಸರು ಸರ್ವಜ್ಞರು ಅಂತ ಹೇಳೋದು ಸಾಕ್ಷಿ ಇದು. ಒಂದು ವೇದವ್ಯಾಸರು ಸಾಕ್ಷಾತ್ ನಾರಾಯಣ ದೇವರವರು. ಮುನೀನಾಮಪಿ ಅಹಂ ವ್ಯಾಸ ಅಂತ ಭಗವದ್ಗೀತೆಯಲ್ಲಿ ಮುಂದೆ ಬರುತ್ತೆ. ವೇದವ್ಯಾಸದೇವರಿಗೆ ಮಾತಿಗೆ ಅರ್ಥ ಮಾಡಿಕೊಂಡ್ರೆ ಜನಕರಾಜನ ಮುಖ ನೋಡಿಕೊಂಡು ಭಾಗವತ ಹೇಳಿದ, ಅರ್ಜುನ ಮುಖ ನೋಡಿಕೊಂಡು ಗೀತ ಹೇಳಿದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಯಾವಾಗ ಸರಿಯಾದ ರೀತಿಯಲ್ಲಿ ಮನುಷ್ಯ ಭಗವಂತನ ಹತ್ರ ಹೋಗ್ತೇವೆ ಆಗ ಅನುಗ್ರಹವನ್ನು ಮಾಡುತ್ತೆ. ಅಲ್ಲ ಜನಕರಾಜ ಎದ್ದು ಹೋಗ್ಲಿಲ್ವಲ್ಲ, ಈ ತಪ್ಪಲ್ವೇ ನಮ್ಮ ಪ್ರಶ್ನೆ? ಈಗ ತಪ್ಪಲ್ವೇ? ಸ್ವಲ್ಪ ಜವಾಬ್ದಾರಿ ಬೇಡವ ರಾಜನಿಗೆ? ಜವಾಬ್ದಾರಿ ಬೇಡವ? ಎಷ್ಟೋ ಜನ ಬೈತಿರ್ತಾರೆ, ಏನ್ರಿ ಇವರಿದ್ದ ಹೀಗಿದ್ದಾರೆ, ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹಾಳೆ ಹೋಗ್ತಾ ಇದೆ, ಸಿನಿಮಾ ಕೂತಿದ್ದಾರೆ ಅಂತ ಬೈತಾರೋ ಇಲ್ಲ? ಇವ್ರು ಮಾಡಿ ಎಷ್ಟೋ ಜನ ರಿಸೈನ್ ಮಾಡಿಬಿಡ್ತಾರೆ, ತಮ್ಮ ಡಿಪಾರ್ಟ್ಮೆಂಟ್ ತಪ್ಪಾಗಿಬಿಟ್ರೆ ರಿಸೈನ್ ಮಾಡಿಬಿಡ್ತಾರೆ ಎಷ್ಟೋ ಜನ. ಜನಕರಾಜ ಹಾಗ್ಯಾಕೆ ಮಾಡಿದೆ ಹಾಗಿದ್ರೆ? ಎದ್ದು ಹೋಗ್ಬೇಕಾಗಿತ್ತಲ್ಲ ಅಂತ ಕೇಳಿದ್ರೆ, ನಿಜ ಬೇರೆ ಯಾರೇ ಸುತ್ತ ಹೇಳಿದ್ರೆ ಎದ್ದು ಹೋಗ್ತಾ ಇದ್ದೆ, ಬಿಡ್ತಿರ್ಲಿಲ್ಲ. ಬೇರೆ ಪ್ರಸಂಗ ಬಂದಿದ್ರೆ ಮೊದಲ ಕಮಿಟ್ಮೆಂಟ್ ಯಾರಿಗಿತ್ತು ಆತನಿಗೆ? ಮಿಥಿಲಾಪಟ್ಟಣ ಕಾಪಾಡೋದೇ ಆಗಿತ್ತು, ಬೇರೆ ದಾರಿ ಇರಲಿಲ್ಲ. ಆದ್ರೆ ಇವತ್ತು ಎದ್ದು ಹೋಗ್ಲಿಲ್ಲ ಆತ, ಯಾತಕ್ಕೆ ಗೊತ್ತೇನು? ಇವತ್ತು ಬೆಂಕಿ ಸುಡೋದು, ಗಾಳಿ ಬೀಸೋದು, ಸೂರ್ಯ ಹೊಡೆಯೋದು ಎಲ್ಲ ಯಾರಿಂದ? ಭಗವಂತನಿಂದ. ಯದಾ ಆದಿತ್ಯಗತಂ ತೇಜ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಚಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ. ಅಗ್ನಿ ಸುಡೋದು ಭಗವಂತನಿಂದ. ಆ ಭಗವಂತ ವೇದವ್ಯಾಸದವರು ಅವರೇ ಎದುರು ಕೂತಿದ್ದಾರೆ, ಮತ್ತೆ ಕೆದ್ದು ಹೋಗ್ಬೇಕು? ನಮಗೆ ಅರ್ಥವಾದ್ರೆ ಯಾತಕ್ಕೆ ಕೇಳಲಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ವೇದವ್ಯಾಸನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೇಳಿದ್ದೆ ಜ್ಞಾಪಕ ಇರಬೇಕು. ಬಸ್ಸಿಗೆ ಎಲ್ಲರೂ ಓಡ್ತಾ ಇದ್ದಾರೆ, ಒಬ್ಬ ನೋಡ್ತಾನೆ ಇಲ್ಲ. ಎಲ್ಲ ಓಡಿ ಓಡಿ ಓ ಬಸ್ ಹೋಯ್ತು ಅಷ್ಟೇ ಹೋಗ್ತಾನೆ ಇದ್ದಾರೆ, ಒಬ್ಬ ನೋಡ್ತಾನೆ ಇಲ್ಲ. ಯಾಕೆ ಗೊತ್ತೇನು? ಆ ಡ್ರೈವರ್ ಜೊತೆಗೆ ಮಾತಾಡ್ತಾ ಇದ್ದಾನೆ. ಓಡೋ ಕಾರಣ ಏನಿದೆ ಅದಕ್ಕೀಗ? ಜೇ ಜೇ ಮಾತಾಡ್ತಿರ್ಬೇಕು, ಓಡೋ ಪ್ರಸಂಗ ಏನೇ ಬಂತು? ಅವ್ನು ಮಾತು ಮುಗಿಸಿ ಹತ್ತವರೆಗೂ ಬಸ್ ಹೋಗೋ ಗ್ಯಾರಂಟಿ ಇಲ್ಲೇ ಇಲ್ಲ. ಇದು ಅರ್ಥವಾದವನು ಯೋಚನೆ ಮಾಡೋದೆ. ಡ್ರೈವರ್ ಜೊತೆ ಮಾತಾಡ್ತಿದ್ದವನೇ ಸೇಫ್. ಇನ್ನು ಡ್ರೈವರ್ ಯಾಕೆ ಕೊಡ್ತಾರೆ? ಬಸ್ ಹೋಗುತ್ತೆ, ಬಸ್ ಅವ್ಬಿಟ್ಟು ಹೋಗಿರ್ತಾ ಬಸ್ ಅಲ್ಲಿಗೆ ನಿಶ್ಚಿಂತ ನಿರಾಮಾಗಿ ಆರಾಮಾಗಿ ಎತ್ತುಕೊಂಡು ಹೋಗ್ತಾನೆ ಅವನು. ಆ ಉಳಿದವರೆಲ್ಲ ಅವನು ಕಾಯ್ತಿರ್ತಾರೆ, ಅವನು ಮಾತ್ರ ತನ್ನ ಅಡುಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡು ಬಸ್ಸಿನ ಡ್ರೈವರೇ ಫ್ರೀ ಆಗಿರ್ಬೇಕಾದ್ರೆ ಅನಂತ ಕೋಟಿ ಬ್ರಹ್ಮಾಂಡದ ಡ್ರೈವರ್ ಭಗವಂತ ಹೇಗಿರ್ಬೇಕು ಯೋಚನೆ ಮಾಡಿ. ತಾನೇ ಹೇಳ್ತಾನೆ, ವೈ ಸರ್ವವಿಧಂ ಪ್ರೋಕಂ ಸೂತ್ರೇ ಮಣಿಗಣ ಇವ, ಎಲ್ಲವನ್ನೂ ನಡೆಸತಕ್ಕಂಥ ಸೂತ್ರಧಾರ ನಾನು ಅಂತ ಭಗವಂತ ಹೇಳ್ತಾನೆ. ಅಂತ ಭಗವಂತ ವೇದವ್ಯಾಸದೇವರ ಮುಂದೆ ಕೂತಿರಬೇಕಾದ್ರೆ ಯಾಕೆ ಹೇಳ್ತಾನೆ ಜನಕರಾಜ? ಹೇಳೇ ಇಲ್ಲ. ನಮ್ಗೆ ಈಗ ಅರ್ಥ ಆಗಬೇಕು. ನಮಗೆಲ್ಲ ಅರ್ಥವಾದರೆ ಇವತ್ತು ಭಾಗವತ ಕೇಳಬೇಕಾದ್ರೆ ಪಾಠ ಕೂತಾಗ ಅನಾಹುತ ಆಗೋ ಸಂಭವನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆಗ್ಲೂ ಸಾಧ್ಯವೇ ಇಲ್ಲ. ಭಗವಂತ ಕೊಟ್ಟ ಆಶ್ವಾಸನೆ ಅದು ಒಂದು. ತಾನೇ ಹೇಳ್ತಾನೆ ಗೀತೆಯನ್ನು ಕೇಳಬೇಕಾದ್ರೆ ಅನರ್ಥವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾನೇ ಹೇಳ್ತಾನೆ. ಏಮಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ ಭಕ್ತಿಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತ್ಯ ಸಂಶಯ. ಭಗವಂತ ಗೀತೆಯ ಬಗ್ಗೆ ಕೊಡ್ತಕ್ಕಂಥ ಫಲಶ್ರುತಿ ಅದು. ಏನು ಗಾಬರಿ ಆಗಬೇಡಿ ನೀವೀಗ, ಶಾಸ್ತ್ರದ ಪರಿಧಿಯಲ್ಲಿ ನಾವಿದ್ದೇವೆ ಅಂತ ಕೇಳಿದರೆ ಯೋಚನೆ ಮಾಡೋ ಕಾರಣ ಇಲ್ಲ. ಸಮಸ್ಯೆ ನೋಡಿ, ವೇದವ್ಯಾಸರ ಮುಂದೆ ಕೂತ ಜನಕರಾಜ ಅಳ್ಳಿಲ್ಲ, ಕೃಷ್ಣರ ಮುಂದೆ ಕೂತ ಅರ್ಜುನ ಆಡ್ತಾನೆ. ಸಮಸ್ಯೆ ಇದು. ಯಾತಕ್ಕೆ ಜನಕರಾಜ ಅಳಲಿಲ್ಲ, ವೇದವ್ಯಾಸ ಯಾರಂತ ಗೊತ್ತಾಗಿದೆ, ಅರ್ಜುನಿಗೇನಾಗಿದೆ ಈಗ? ಕೃಷ್ಣರ ಬಗ್ಗೆ ಒಮ್ಮೊಮ್ಮೆ ತಪ್ಪು ತಿಳುವಳಿಕೆ ಬರ್ತಾ ಇದೆ. ಆ ಸಮಯದಲ್ಲಿ ಅದು ಅನಾಹುತ ಇದು. ಆ ಸಮಯದಲ್ಲಿ ಅರ್ಜುನ ದುಃಖ ಪಡ್ತಾ ಇದ್ದಾರೆ ಅಷ್ಟೇ. ಅದಕ್ಕಾಗಿ ಕೃಷ್ಣ ಹೇಳಿದರಂತೆ, ಅಳಬಾರದು ಕಳುತ್ತಾ ಇದ್ದಿ ಅರ್ಜುನ, ಅಳಬೇಡ. ಆಡಬಾರ್ದನ್ನ ಮಾತಾಡ್ತಾ ಇದ್ದಿ ಅರ್ಜುನ, ಆ ಮಾತು ಆಡಬೇಡ. ಆಡಬೇಕಾದ ಮಾತನ್ನಾಡಿದ್ರೆ ಸರಿನೇ. ವಿದ್ಯಾರ್ಥಿ ಪರೀಕ್ಷೆ ಸರ್ ಪೇಪರ್ ಕೊಡಿ ಅಂತಾನೆ, ಕಷ್ಟ ಕೊಟ್ಟುಬಿಡ್ತಾನೆ. ಪೇಪರ್ ಕೊಡಿ ಸರ್ ಕೊಡ್ತಾನೆ, ಕ್ವಶನ್ ಪೇಪರ್ ಸರಿ ಇಲ್ಲ ಸರ್ ಬೇರೆ ಕೊಡಿ ಕೊಟ್ಬಿಡ್ತಾನೆ ತಕ್ಷಣ. ಇದು ಯಾಕೋ ಸೋರ್ತಾ ಇದೆ ಸಾರ, ಮತ್ತೆ ಜಾಗ ಬದಲಾಯಿಸ್ತಾನೆ. ಇಲ್ಲಿ ಬೆಳಕು ಸಾಲದು ಅನುಕೂಲ ಮಾಡಿಕೊಡ್ತಾರೆ. ಸರ್ ಉತ್ತರ ಹೇಳಿ ಸರ್ ಅಂತ ಕೇಳಿದ್ರೆ ಶರಪ್ ಅಂತ ಹೇಳ್ತಾರೆ, ಅದನ್ನು ಕೇಳಬಾರ್ದು. ಇದಕ್ಕೆಲ್ಲ ಎಷ್ಟು ಅಂತ ಹೇಳ್ತಾನೆ, ಗುಡ್ ಅಂತ ಹೇಳ್ತಾರೆ, ಅದು ಕೇಳಿದ ತಕ್ಷಣ ಗೆಟ್ ಔಟ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದನ್ನ ಕೇಳಬೇಕು ಅದನ್ನು ಕೇಳಬೇಕು, ಯಾವುದನ್ನು ಕೇಳಬಾರದು ಅದನ್ನು ಕೇಳಬಾರದು. ಮತ್ತೆ ಅರ್ಜುನ ಕೇಳಿದ ತಪ್ಪಲ್ಲ, ಕೇಳಬಾರದನ್ನು ಕೇಳಿದ್ದು ತಪ್ಪು, ಅತ್ತಿದ್ದ ತಪ್ಪಲ್ಲ, ಅಳಬಾರದಕ್ಕೆ ಅತ್ತಿದ್ದು ತಪ್ಪು. ಈ ಮಾತಿಗೆ ತುಂಬಾ ಅರ್ಥ ಉಂಟು. ಅಳಬಾರದಕ್ಕೆ ಅಳದವನು, ಅಳಬಾರದಕ್ಕೆ ಯಾವ್ದು ಅಳತಾನಲ್ಲ ಅವನು ಪಂಡಿತನಲ್ಲ, ಎಕ್ಸ್ಟೆಂಡ್ ಮಾಡ್ಕೋಬೇಕದನ್ನ. ನಗಬಾರದಕ್ಕೆ ನಗ್ತಾನಲ್ಲ ಅವನು ಪಂಡಿತನಲ್ಲ, ಮತ್ತೆ ನಗಬಾರದಕ್ಕೆ ನಕ್ಕರು ಪಂಡಿತನಲ್ಲ, ನಗಬಾರದಕ್ಕೆ ನಕ್ಕರೆ ಪಂಡಿತನಲ್ಲ, ನಗಬೇಕಾದ ನಕ್ಕರೆ ಪಂಡಿತ ಅವನು, ನಗಬೇಕಾದಕ್ಕೆ ನಕ್ಕರೆ ಪಂಡಿತಾನೆ. ಆ ರೀತಿ ಯಾರು ನಕ್ಕರು? ಭೀಮಸೇನ ನಗ್ತಾನೆ. ಇದು ಸಮಸ್ಯೆ ಅಂತ ಕೇಳಿದ್ರು. ಭೀಮಸೇನ ನಗ್ತಾನೆ. ದುರ್ಯೋಧನ ತುಂಬಿದ ಸಭೆಯಲ್ಲಿ ಹೋಗ್ತಾ ಇದ್ದಾನೆ. ಮಯ ಸಭೆ ಅದು, ಹೋದ ಗೋಡೆ ಅದು ಬಾಗಲನ್ನು ತಿಳ್ಕೊಂಡ, ಹೋದ ಮುಖ ಬಡಿಸಿಕೊಂಡ, ಇನ್ನು ಮುಂದೆ ಹೋದ, ನೀರಿದೆ ನೀರಿದೆ, ನೀರಿಲ್ಲ ಅಂತ ತಿಳ್ಕೊಂಡ ದಪ್ಪ ಅಂತ ಬಿದ್ದು ಬಿಟ್ಟ. ಇದೊಂದು ಕಡೆ ನೀರಿಲ್ಲ, ನೀರು ನಿಜವಾಗ್ಲೂ ಇಲ್ಲ ಇದೆ ಅಂತ ತಿಳ್ಕೊಂಡ ತನ್ನ ಪಂಚ ಮೇಲೆ ಕೆತ್ಕೊಂಡು ಹೊರಟ. ಭೀಮಸೇನ ಜೋರ ನಕ್ಕರಂತಾಗ, ಗುರು ಸ್ವರತೋತ್ರ ಭೀಮಃ, ಜೋರ ನಕ್ಕನಂತೆ. ದ್ರೌಪದಿ ಜೋರ ನಕ್ಕು ಬಿಟ್ಲಂತ ಸಮಯದೊಳಗೆ. ಕೃಷ್ಣ ಹೇಳ್ತಾನೆ, ಭಲೇ ಅಂತ ಅಪ್ರಿಷಿಯೇಟ್ ಮಾಡ್ತಾನ. ನೀವು ನಕ್ಕಿದ್ದಕ್ಕೆ ದುರ್ಯೋಧನ ಮುಂದೆ ಬಿಡುತ್ತಾನೆ, ಈಗ ಬಿದ್ದಿದ್ದು ಸ್ವಲ್ಪ, ಮುಂದೆ ಪೂರ್ತಿ ಬಿಡ್ತಾನ ಅವನು. ಅದಕ್ಕೆ ನಕ್ಕಿದ್ದು ಭಾರಿ ಒಳ್ಳೆಯದು ಅಂತ ಹೇಳಿದ್ದ. ಅಂದ್ರೆ ಭೀಮಸೇನ ನಕ್ಕು ಗುಡ್ ಅನ್ಸ್ಕೊಂಡ, ಅರ್ಜುನ ಅತ್ತು ಬ್ಯಾಡ್ ಅನ್ಸ್ಕೊತ. ಇದು ತಮಾಷೆ. ಅಂದ್ರೆ ಅರ್ಜುನನ ಅಡುವಿಗೆ ಅರ್ಥ ಕಳೆದೋಗಿತ್ತು, ಭೀಮಸೇನ ನಗುವಿಗೆ ಒಳ್ಳೆ ಅರ್ಥ ಇತ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದೊಳಗೆ ನಗು ಬದಲಾದ ಎಲ್ಲವೂ ಭಗವಂತನಿಗೆ ಪೂಜೆ ಆಗತ್ತೆ ಅಂತ ಹೇಳ್ತಾ. ನಕ್ಕರೆ ಭಗವಂತನ ಪೂಜೆ, ಅತ್ರು ಭಗವಂತನ ಪೂಜೆ, ಗೋಪಿಕಾಸ್ತ್ರೀ ಕೃಷ್ಣ ಸಿಕ್ಕನಲ್ಲ ಅದಕ್ಕೆ ಭಗವಂತನ ಪೂಜೆ ಆಯ್ತಲ್ಲ. ಇದು ಅರ್ಥ ಮಾಡಿಕೊಂಡು ನಮ್ಮ ಅರ್ಥದ ಪ್ರತಿ ಕೆಲಸಗಳನ್ನು ಕೂಡ ಚೆಕ್ ಮಾಡ್ತಾ ಹೋಗಬೇಕು. ನೋಡಬಾರ್ದು ನೋಡಿದ್ರೆ ಮತ್ತೆ ಪಂಡಿತನಲ್ಲ. ತಿಳಿಮೇಲೆ ಕೂತ್ಕೊಂಡು ಎಂತ ಪಂಡಿತ ಅಂತ ಕೇಳಬೇಕು, ಯೋಚನೆ ಮಾಡಿ ನೋಡೋಣ. ನೋಡಬಾರ್ದು ನೋಡ್ತಾ ಇದ್ರೆ ಅದೇ ನೋಡ್ತಿರ್ತಾನೆ, ಯಾವುದೋ ನೋಡ್ತಿರ್ತಾನೆ, ಏ ಸ್ವಲ್ಪ ಯಾವುದೋ ನ್ಯೂಸ್ ನೋಡ್ತಿರ್ತಾರೆ, ಸೀರಿಯಸ್ ಆಗಿ ಗುಜರಾತ್ ಭೂಕಂಪ ನೋಡ್ತಾ ಇರ್ತಾನೆ. ಏನ್ ನೋಡ್ತಾ, ಯಾರು ಬಯೋದಿಲ್ಲ, ಆಗ ತಾನು ನೋಡ್ತಾ ಕೂತ್ ಬಿಡ್ತಾನೆ. ಯಾಕೆ ನೋಡ್ಬೇಕಾದ್ರೆ ನೋಡ್ತಾ ಇದ್ದಾನೆ ಪಾಪ, ನೋಡ್ತಾನೆ ಅಯ್ಯೋ ಎಷ್ಟು ಅನ್ಯಾಯ ಇದು ಅಂತ ಹೇಳ್ತಾನಲ್ಲ. ಆಗ ಜನ ಯಾರು ಬಯೋದಿಲ್ಲ, ನಾವು ಸಿನಿಮಾ ನೋಡ್ತಾ ನೋಡ್ತಾ ಹತ್ರ ಅರ್ಥ ಕುತ್ಕೊಂಡ್ಬಿಟ್ರೆ ಯಾಚಿಬಾ ಸಾಕಂತ ಹೇಳಿಬಿಡ್ತಾ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಕೆಲಸಕ್ಕೂ ಕೊಟ್ಟ ಉತ್ತರ ಇದು ಒಂದು. ಅಶೋಚ ನನ್ನ ಪದ ಸೂತ್ರದಂತ ಪದ, ಅರ್ಥ ಮಾಡ್ಕೊಂಡು ದೊಡ್ಡದಾಗ್ತಾ ಹೋಗಿಬಿಡುತ್ತೆ. ಅದು ಒಂದು ಮಾಡಬಾರ ಹೋಗಬಾರ್ದ ಜಾಗಕ್ಕೆ ಹೋಗಿಬಿಟ್ರೆ ಪಂಡಿತನಲ್ಲ, ಕೇಳಬಾರ್ದನ್ನು ಕೇಳಿಬಿಟ್ರೆ ಪಂಡಿತನಲ್ಲ, ಆಡಬಾರ್ದನ್ನು ಆಡಿದ್ರೆ ಪಂಡಿತನಲ್ಲ, ಮಾಡಬಾರ್ದನ್ನು ಮಾಡಿದ್ರೆ ಪಂಡಿತನಲ್ಲ. ಅದು ಪಂಡಿತ ಯಾತಕ್ಕಾಗಬೇಕೀಗ? ಒಂದೂ ತಪ್ಪನ್ನು ಮಾಡದೇ ಪಂಡಿತನಾಗಬೇಕು ಅಂತ. ಒಂದೂ ತಪ್ಪನ್ನು ಮಾಡದೇ ಇರೋದಕ್ಕೆ ಪಂಡಿತನಾಗಬೇಕು. ಹೀಗೆ ಭಗವದ್ಗೀತೆ ಪಾಂಡಿತ್ಯ ಶಬ್ದದ ಅರ್ಥವನ್ನೇ ಬಿಡಿಸಿ ಬಿಸಿ ಹೇಳಿದಂತ ಗ್ರಂಥ ಇದು. ಅಶೋಚ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ಇನ್ನು ಮಾತಾಡ್ತೀರಿ, ಎಂತ ಮಾತಾಡ್ತಾ ಇದ್ದೀ ಈಗ? ಪ್ರಜ್ಞಾವಾದಗಳನ್ನು ಆಡ್ತಾ ಇದ್ದಿ. ಪ್ರಜ್ಞಾವಾದಗಳು ಅಂದ್ರೆ ಏನು? ಪ್ರಜ್ಞಾ ಅಂದ್ರೆ ಬುದ್ಧಿ, ವಾದ ಅಂದ್ರೆ ಬುದ್ಧಿಯೇ ವಾದಗಳು. ಬುದ್ಧಿಯೇ ವಾದ, ಅದು ಬೇಸಿಸ್ ಇಲ್ಲ, ತೋಚದೆ ಮಾತಾಡೋದಷ್ಟೇ. ತೋಚಿದ್ದನ್ನು ಮಾತಾಡಿದರೆ ಪ್ರಜ್ಞಾವಾದ ಅಂತ ಕರೀತಾರೆ. ಅದು ಬೇಸಿಸಿದ್ದು ಮಾತಾಡಿಬಿಟ್ರೆ ಅದು ಜ್ಞಾನ ಅಂತ ಕರೀತಾರೆ. ಅದಕ್ಕಿದ್ದ ಹೋದ, ಅದು ಬಸ್ ಬರಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟೆ, ಬಸ್ ಸ್ಟ್ಯಾಂಡ್ ಕುತ್ಕೊಂಡ್ಬಿಟ್ಟು ಬಸ್ ಬರಲಿಕ್ಕಿಲ್ಲ. ಯಾತಕ್ಕೆ ಹೇಳಿದರು? ಇಲ್ಲ, ಶ್ರುತಿ ಬಂದಿದೆ, ರೋಡ್ ಬ್ಲಾಕ್ ಆಗಿದೆ ಅಂತ. ಅಲ್ಲಿ ಬಸ್ ಬರಲಿಲ್ಲ ಸರಿ ಅಂತ ಹೇಳಿ. ಓ ಹೌದಾ ಅಂತ ಹೇಳಿದ್ದ. ಬಸ್ ಬರಲಿಕ್ಕೆ ಯಾತಕ್ಕೆ? ಸುಮ್ಸುಮ್ನೆ ಹೇಳಿದೆ ಅಂತ ಕೇಳಿದ್ರೆ ಸುಮ್ಮನೆ ಗುಡ್ಡಾಕು, ಸುಮ್ಸುಮ್ನೆ ಯಾಕೆ ಹೇಳ್ತೀವಿ ಮತ್ತೆ? ಏನೋ ಅನ್ನಿಸ್ತೀವಿ ಹೇಳಿಬಿಟ್ಟೆ, ಹಾಗಲ್ಲ ಅಪ್ಸೆಕರ ಮಾತಾಡೋದು, ಸುಮ್ಮನೆ ಕೊಡು ಅಂತ ಹೇಳಿಬಿಡ್ತ. ಅಂದ್ರೆ ಇದು ಬೇಸಿಸಿಲ್ಲ, ಬೇಸಿಸಿದ್ದು ಮಾತಾಡಿದಾಗ ಅದು ಗ್ರಾಹ್ಯ, ಬೇಸಿಸಿಲ್ಲದೆ ಮಾತಾಡಿದಾಗ ಅದು ಪ್ರಜ್ಞಾವಾದ. ಅದು ಕನ್ನಡದಲ್ಲಿ ತಲೆ ಹರಟೆ ಅಂತ ಆಗಿದ್ದು. ಅದಕ್ಕೆ ತಲೆ ಹರಟೆ ಅಂದ್ರೆ ಸರಿಯಾದ ಅನುವಾದ. ಅದಕ್ಕೆ ಪ್ರಜ್ಞಾವಾದ ಅನ್ನೋ ಪದಕ್ಕೆ ತಲೆ ಹರಟೆ ಅಂತಾನೆ ಅರ್ಥ. ತಲೆ ಹರಟೆ ಅಂದ್ರೆ ಏನು? ತಲೆಯಿಂದ ಬರೋ ಸೂಜಿ ಹೊತ್ತಿರೋ ಅಷ್ಟೇ ಹೊರತು ಫ್ಯಾಕ್ಟ್ ಇಲ್ಲ. ಅದಕ್ಕೆ ಬರೀ ಸಬ್ಜೆಕ್ಟಿವ್ ಥಿಂಕಿಂಗ್, ಆಬ್ಜೆಕ್ಟಿವ್ ಥಿಂಕಿಂಗ್ ಇಲ್ಲೇ ಇಲ್ಲ. ಇದನ್ನು ಭಗವಂತ ಪ್ರಜ್ಞಾವಾದ ಅಂತ ಕರೀತಾರೆ. ದೊಡ್ಡ ಅಪೂರ್ವವಾದ ಪದ ಪ್ರಜ್ಞಾವಾದ. ಪ್ರಜ್ಞಾವಾದಾಂಶ ಭಾಷಸೆ, ಮಾಡ್ತಿರೋ ಕೆಲಸ ಮಾಡಿಕೊಡೋದು, ಆಡ್ತಿರೋ ಮಾತು ಆಡಕೂಡದ್ದು. ಆಡಬಾರದ ಮಾತನ್ನಾಡ್ತಾ ಇದ್ದಿ, ಮಾಡಬಾರದ ಕೆಲಸ ಮಾಡ್ತಾ ಇದ್ದಿ, ಪಂಡಿತ ಹೇಗಾಗ್ತಿ ಅಂತ ಕೇಳಿದೆ. ಕೃಷ್ಣ, ನಾನು ಮಾಡಿದ್ದೇನೀಗ? ಅಳ್ತಾ ಇದ್ದೀಯಲ್ಲ, ಮತ್ತೆ ಹತ್ರ ತಪ್ಪಲ್ಲ ಅಂತ ಹೇಳಿದೆಯಲ್ಲ. ಆದರೆ ಇಲ್ಲಿ ತಪ್ಪು. ಗತಾಸೂರ ಅಗತಾಸುಂಸ್ತ್ಯ ನಾನು ಶೋಚಂತಿ ಪಂಡಿತಾಹ. ಸತ್ತವರ ಬಗ್ಗೆ ಮತ್ತು ಬದುಕಿದವರ ಬಗ್ಗೆ ಅಳಬಾರದು ಎಂಬುದು ಭಗವಂತನ ಸಿದ್ಧಾಂತ. ಹೇಗೆ ಅಂತ ಮುಂದೆ ನೋಡ್ತೇನೆ. ಒಂದು ಸಮಸ್ಯೆ ಬರಬಹುದು ನಮಗೆ. ನಾನು ಅಳುತ್ತಿರೋದು ಯಾರ ಬಗ್ಗೆ? ಅರ್ಜುನ. ಈಗ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಭೀಷ್ಮದ್ರೋಣರ ಬಗ್ಗೆ ಅಳತಾ ಇದ್ದಾನೆ ಒಂದು ಭಾಗ, ಭೀಷ್ಮದ್ರೋಣರ ಬಗ್ಗೆ ಅಳತಾ ಇದ್ದಾನೆ ಇನ್ನೊಂದು. ಯಾನೇವ ಹತ್ವ ನಜಿಜೀವಿ ಶಾಮ ತೇ ಅವಸ್ಥಿತಾ ಪ್ರಮುಖೆ ಧಾರ್ತ ರಾಷ್ಟ್ರ. ಈ ಧೃತರಾಷ್ಟ್ರ ಪುತ್ರರ ಬಗ್ಗೆ ಅಳತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅರ್ಜುನ ಅಳತಿರೋದು ಎರಡು ಗುಂಪಿನ ಬಗ್ಗೆ, ಒಂದು ಗುಂಪು ಕೌರವರು ಮತ್ತು ಅವರ ಹಿತೈಷಿಗಳು, ಇನ್ನೊಂದು ಗುಂಪು ಭೀಷ್ಮ ದ್ರೋಣಾದಿಗಳು. ಇದನ್ನು ಬಿಡಿಸಿ ಬಿಡಿಸಿ ಬರೆದವರು ಮಧ್ವಾಚಾರ್ಯರು. ಸ್ವಲ್ಪ ಯೋಚನೆ ಮಾಡಬೇಕೀಗ. ಅರ್ಜುನ ಇಬ್ಬರು ಬಗ್ಗೆ ಹೇಳ್ತಾ ಇದ್ದಾರೆ, ಒಂದು ಗುಂಪು ದುರ್ಯೋಧನ ಅವನ ಅನುಯಾಯಿಗಳು, ಇನ್ನೊಂದು ಗುಂಪು ಭೀಷ್ಮಾದಿ ಮಹಾನುಭಾವರು. ಇಲ್ಲಿ ಅರ್ಜುನ ಇಬ್ಬರು ಬಗ್ಗೆ ಹೇಳ್ತಾ ಇದ್ದಾನೆ, ಅವರಿಬ್ಬರಲ್ಲಿ ಇಬ್ಬರು ಅಶೋಚ್ಯರ ಅಂತ ಪ್ರಶ್ನೆ. ಬರೀ ದುರ್ಯೋಧನಾದಿಗಳ ಬಗ್ಗೆ ಅಳಬಹುದಾ? ಖಂಡಿತ ಅಳಬಾರದು. ದುರ್ಯೋಧನಾದಿಗಳ ಬಗ್ಗೆ ಅಳಬಾರದು. ಯಾಕಡೆ ಏನಂತ ಹೇಳ್ತೀನಿ ನೀನೀಗ? ಅವರು ಸಾಯ್ತಾರಲ್ಲ ಸಾಯ್ತಾರಲ್ಲ ಅಂತ ಹೇಳ್ತೀನಿ, ಹೌದಲ್ಲೋ? ಅಳಬಾರದು. ಯಾತಕ್ಕೆ? ದುರ್ಯೋಧನಾದಿಗಳು ಎಂಥವ್ರು ಗೊತ್ತಾ? ಅವರು ಸತ್ರ ಸಂತೋಷ ಪಡಬೇಕೆ ಹೊರತು ಸತ್ರ ಬದುಕಿದ್ರೆ ಅಳಬೇಕಷ್ಟೇ. ಬದುಕಿದ್ರೆ ಅಳಬೇಕು, ಸತ್ರ ಅಳಬಾರದು. ಅಂಥವ್ರ ಬಗ್ಗೆ ಅಳತಿಯಲ್ಲ, ಏನ್ ಸಮಸ್ಯೆ ಇದು ಒಂದು? ಅರ್ಜುನ ಹಾಗೆಲ್ಲ ಅಳಬಾರದು. ಗೊತ್ತು, ಪೇಪರ್ ನ್ಯೂಸ್ ತೊಗೊಂಡ್ಬಿಡ್ತಾರೆ, ವೀರಪ್ಪನ ಸಿಕ್ಕ ಅಂತ ತಿಳ್ಕೊಳ್ಳಿ. ಸದ್ಯಕ್ಕಂತೂ ಸಿಕ್ಕಿಲ್ಲ, ಅಕಸ್ಮಾತ್ ಸಿಕ್ಕಿಬಿಟ್ರೆ, ಸಿಕ್ಬಿಟ್ಟು ನಾ ಪಾಪ ಅಂತ ಹೇಳಿದ್ರೆ ಅವನಿಗೆ ಹೆಂಗ ಅವನು ತಾಯ್ಬಿಡ್ತಾನೆ. ಇವನು ಕೂಡ ಅವನಿಗೆ ಹೆಲ್ಪರ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಅವನು ಸಿಕ್ಕ ನೀನಾಕ ಅಳತಿ ಈಗ ಅಂತ ಕೇಳ್ತಾನೆ. ಅವನು ಸಿಕ್ಕರೆ ಅಳಬಾರದು. ಯಾಕೆ? ಅವನು ದುಷ್ಟನಾದ್ದರಿಂದ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಾರಾಯಣ ದ್ವಿಟ್ ತದರು ಬಂದಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಭಗವಂತನ ದ್ವೇಷಿಗಳು, ದೇಶದ್ರೋಹಿಗಳು, ದೈವದ್ರೋಹಿಗಳ ಸತ್ರೆ ಅವ್ರ ಬಗ್ಗೆ ಅಳಬಾರದು. ಯಾಕೆ? ಅವರು ಸಾಯಿಲಕ್ಕೆ ಅರ್ಹರಾದ್ದರಿಂದ ಅವ್ರ ಬಗ್ಗೆ ಅಳಕೂಡುದು. ಎಷ್ಟು ಮಾರ್ಮಿಕವಾದ ಸಂದೇಶ ಇದು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾದ ದೊಡ್ಡ ಅಪೂರ್ವವಾದ ಸಿದ್ಧಾಂತ ನಮ್ಮ ಮುಂದೆ ತುಂಬಿ ತುಳುಕ್ತಕ್ಕಂಥ ಮಾತು ಭಗವದ್ಗೀತೆಯ ಮಾತಿದು. ಯಾವುದರ ಬಗ್ಗೆ, ಯಾರ ಬಗ್ಗೆ ಅತ್ರೆ ಅರ್ಥ ಇದೆ ಅವ್ರ ಬಗ್ಗೆ ಅಳಬೇಕು. ದುರ್ಯೋಧನಾದಿಗಳ ಬಗ್ಗೆ ಎಂದೂ ಅಳಬಾರದು. ಅದು ಬದುಕೇನು ಮಾಡಿದ? ಅವನು ಜೂಜಾಡಿದ? ಅವನು ಬದುಕಬೇಕಾ? ಅವನು ಸಾಯಬಾರದಾಗಿತ್ತೆ? ದ್ರೌಪದಿಯಂಥ ಲೋಕಮಾನ್ಯ ಸ್ತ್ರೀಯನ ಸಭೆಗೆ ಎಳೆತರಿಸಿದ? ಇದು ಬದುಕಲು ಮಾಡೋ ಕೆಲಸನ? ತನ್ನ ತೊಡೆಯನ್ನು ದ್ರೌಪದಿಗೆ ತೋರಿಸಿದ, ಇದು ನ್ಯಾಯನ? ವಸ್ತ್ರಾಪರಣ ಕೈ ಹಾಕಿದ ನ್ಯಾಯನ? ಅಂತ ಅವನು ಬದುಕಬೇಕಾ? ಅದನ್ನು ಸಾಯ್ಬೇಕೋ ಇಲ್ಲೋ ಈಗ? ಆ ದೃಷ್ಟಿಯಿಂದ ಎಷ್ಟೋ ದಿನ ಕಳ್ಳ ಅಂತ ಗೊತ್ತಾಗಿಬಿಡುತ್ತೆ. ಹೊಡಿತಿರ್ತಾರೆ ಎಲ್ಲರೂ ಹಿಡ್ಕೊಂಡ್ಬಿಟ್ಟು. ಯಾಕೆ ಹೊಡಿತೀರಿ ಅಂತ ಕೇಳ್ತಾರೆ. ಕಳ್ಳತನ ಮಾಡಿದ್ದಾರೆ, ಇನ್ನೊಂದು ಹಾಕಿ ಅಂತ ತಕ್ಷಣ ಇನ್ನೊಂದು ಹಾಕಿ ಅಂತ ತಕ್ಷಣ ಅವನು ಕೂಡ ಇನ್ನೊಂದು ತಾನು ಹೊಡೆದ್ಬಿಡ್ತಾನೆ ಜ್ವರ ಹೋಗಿಬಿಟ್ಟು. ಯಾತಕ್ಕೆ? ಕಳ್ಳತನ ಮಾಡಿದಾರ ಹೊಡೀರಿ. ಇಲ್ಲ, ಯಾವನೋ ಸುಮ್ಮನೆ ಮಗನ ಹೊಡಿತಾ ಇರ್ತಾರೆ, ಯಾಕೆ ಹೊಡಿತೀರಿ ಬಿಡಿ, ಅಳ್ತಾ ಇದೆ, ಸಮಾಧಾನ ಮಾಡಿ, ಅದಕ್ಕೆ ಯಾಕೆ ಹೊಡಿತೀರಿ? ಅದಕ್ಕೀಗ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈಗ ಒಂದೇ ಹೊಡೆಯುವ ಕೆಲಸ ಯಾರನ್ನು ಹೊಡಿತಾರೆ ಅನ್ನೋದ್ರ ಮೇಲೆ ಅದು ಅಪ್ರಿಷಿಯೇಟ್ ಮಾಡಬೇಕೋ ಬೈಬೇಕು ಅಂತ ಗೊತ್ತಾಗುತ್ತೆ. ದುರ್ಯೋಧನಾದಿಗಳ ಸಾವು ಸಂತೋಷ ಪಡ್ತಕ್ಕಂಥದ್ದೇ ಹೊರತು ಅದು ಇದು ಮಾಡೋದಲ್ಲ. ಅಲ್ಲ, ಏನಂತ ತಿಳ್ಕೊಂಡಿದ್ದೀರಿ? ಯಾರವರು? ಸ್ವಂತ ಸಹೋದರರು. ಅವ್ರ ಸತ್ರ ಅಳಬಾರದ ಅಂತ ಕೇಳಿದ್ರೆ ಭಾಗವತ ಪುರಾಣದಲ್ಲಿ ಪ್ರಹ್ಲಾದರಾಜನ ಮಾತಾಡ್ತಾರೆ. ನರಸಿಂಹದೇವರು ಕಂಡಿದ್ದಾರೆ, ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಸಮಯಕ್ಕೆ ಪ್ರಹ್ಲಾದವನ್ನು ಮಾತಾಡ್ತಾನೆ, ನರಸಿಂಹದೇವರೇ, ನಾನು ಈಗ ನನ್ನ ತಂದೆ ಹಿರಣ್ಯಕಶಿಪುವನ್ನು ಕೊಂದಿದ್ದೀಯಲ್ಲ ನೀನೀಗ, ಅದಕ್ಕೆ ನಾನು ಅಳುತ್ತಾ ಇಲ್ಲ ಅಂತ ಹೇಳ್ತಾನೆ. ಈ ಮಾತನ್ನು ನೋಡಬೇಕು, ಭಾಗವತಕ್ಕೂ ಭಗವದ್ಗೀತೆಗೆ ಸಂಬಂಧ ನಮಗೆ ಗೊತ್ತಾಗುತ್ತೆ. ನಾನೀಗ ಅಳುತ್ತಾ ಇಲ್ಲ. ಯಾತಕ್ಕೆ ಅಂದರೆ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ. ಹಾವು ಚೋಳಿದ ಕೊಂದ ಸುದ್ದಿ, ಚೇಳಿನ ಕೊಂದ ಸುದ್ದಿ ಕಿವಿಗೆ ಬಿದ್ದರೆ ಏನು ಮಾಡಬೇಕಂತೆ? ಒಂದು ಹಿಂಸರ ಪ್ರಾಣಿ ಸತ್ತಿತು ಅಂತ ಅನ್ಬೇಕೆ ಹೊರತು ಅದ್ರ ಬಗ್ಗೆ ದುಃಖ ಪಡಬಾರದು. ಇವತ್ತು ಸತ್ತಿದ್ದಾರೆ ಹಿರಣ್ಯಕಶಿಪು, ನನ್ನ ತಂದೆ ಇರಬಹುದು, ಇಡೀ ಲೋಕ ಕಂಟಕ ಅವನು. ಅವನು ಬದುಕಿದ್ದ ಅಂದ್ರೆ ಜಗತ್ತು ಉಳಿತಿರಲಿಲ್ಲ, ಮೂರು ಲೋಕ ನಡೆಸ್ತಾ ಇದ್ದ ಅವನು. ಅವನು ಸತ್ತ ಅಂದ್ರೆ ಜಗತ್ತಿಗೆ ಒಳ್ಳೇದಾಗ್ತಾ ಇದೆ. ಅದಕ್ಕೆ ನನ್ನ ತಂದೆಯ ಸಾವಿನ ಬಗ್ಗೆ ನಾನು ಅಳುತ್ತಾ ಇಲ್ಲ. ಪ್ರಹ್ಲಾದರ ಮಾತನ್ನು ಕೇಳಿದ್ರೆ ಗೊತ್ತಾಗುತ್ತೆ, ಪ್ರಹ್ಲಾದ ಪಂಡಿತನಾಗಿ ಮಾತಾಡ್ತಾನೆ, ಅರ್ಜುನ ಪಂಡಿತನಲ್ಲದೆ ಮಾತಾಡ್ತಾ ಇದ್ದಾನೆ. ಈ ಗುರುತು ನಮಗೆ ಗೊತ್ತಾದರೆ, ಅಣ್ಣ ತಮ್ಮಂದ್ರೆ ಸತ್ತಾಗ ಅಳಬಾರದೆ ಅಂತ ಕೇಳಿದ್ರೆ ಸ್ವಂತ ಅಪ್ಪ ಸತ್ತಾಗ ಅಳುತ್ತಾ ಇಲ್ಲ. ಯೋಚನೆ ಮಾಡಿ, ಯಾಕೆ? ಅಪ್ಪನ ಸ್ವಭಾವ ಅರ್ಥ ಆಗಿದೆ ಅವನಿಗೆ, ಅವನ ತಂದೆಯಿಂದ ಮೂರು ಲೋಕ ತಲ್ಲೆನಿಸಿಬಿಟ್ಟಿರೋದು ಗೊತ್ತಾಗಿಬಿಟ್ಟಿದೆ, ಅದು ಸಂತೋಷ ಪಡ್ತಾ ಇದ್ದಾನ ಅವನು. ಅಷ್ಟೇ ಇಲ್ಲ, ನಾನು ಅಳುತ್ತಾ ಇಲ್ಲ ಅಂತ ಹೇಳೋದಿಲ್ಲ, ಮೋದೇತ ಸಂತೋಷ ಪಡ್ತೇನೆ ಅಂತ ಹೇಳ್ತಾನೆ. ಬಹುಶಃ ಎಂಥ ಮಗ ಇರಬೇಕು ಪ್ರಹ್ಲಾದ್. ಅದಕ್ಕೆ ಭಗವಂತ ಕಣ್ಣಿಗೆ ಕಾಣಿಸಿಬಿಟ್ಟ ತನಗೆ, ತಂದೆಯ ಸಾವಿಗೆ ಅಳದೇನೆ ಸಂತೋಷ ಪಟ್ಟಿದ್ದಕ್ಕೆ ಭಗವಂತ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಇವತ್ತು ಅನೇಕರು ತಂದೆ ಸತ್ರ ಅಳೋದಿಲ್ಲ, ಯಾಕೆ ಸದ್ಯ ಪೀಡೆ ಹೋಯಿತು ಅಂತ ತಿಳ್ಕೊಂಡ್ಬಿಡುತ್ತಾರೆ. ಅಂಥವ್ರಿಗೆ ಭಗವಂತ ಜನ್ಮದಲ್ಲೇ ಕಾಣೋದಿಲ್ಲ, ಅಲ್ಲ, ಯಾವ ಕಾಲಕ್ಕೂ ಕಾಣೋದಿಲ್ಲ. ಯಾಕೆ? ಬರೀ ತಂದೆ ಸತ್ತ ಅಂತ ಹೇಳಿ ಸುಮ್ಮನೆ ಆಗೋದಲ್ಲ, ಕೆಟ್ಟ ತಂದೆಯಾಗಿದ್ರೆ ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಕೆಟ್ಟ ತಂದೆಯಾಗಿದ್ರೆ ಅಳಬೇಡಿ, ಆದರೆ ಒಳ್ಳೆಯ ತಂದೆಯಾಗಿದ್ರೆ ಮಾತ್ರ ಅಳಬೇಕು. ಯಾವ ರೀತಿ ಅಳಬೇಕು ಅಂತ ಮುಂದೆ ಹೇಳುತ್ತಾರೆ. ಸುಮ್ಮನೆ ಹತ್ರ ಪ್ರಯೋಜನ ಇಲ್ಲ, ಅಳೋದಕ್ಕೊಂದು ಕ್ರಮ ಇದೆ, ಆ ರೀತಿ ಹತ್ರ ಪ್ರಯೋಜನ ಉಂಟು. ದುರ್ಯೋಧನಾದಿಗಳ ಸಾವು ಅಳತಕ್ಕಂಥ ವಿಚಾರಣೆ ಅಲ್ಲ ಅಂತ ಭಗವಂತ ಹೇಳಿಬಿಡುತ್ತಾರೆ. ಒಂದು ಮೊದಲ ಅಂಶ ಹೋಗಲಿ ಬಿಡಿ. ಭೀಷ್ಮದ್ರೋಹಿಗಳು ಸಾಯ್ತಾರಲ್ಲ, ಅದಕ್ಕೆ ಅಳುತ್ತೇನೆ ಅಂತ ಕೇಳಿದರೆ ಇದು ಒಳ್ಳೆಯ ಪ್ರಶ್ನೆ. ಇದು ಭೀಷ್ಮದ್ರೋಣಾದಿಗಳ ಸಾವು ಅಡತಕ್ಕಂಥ ವಿಚಾರಣೆ. ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಭೀಷ್ಮರು ಪಿತಾಮಹರು, ಎತ್ತಿ ಆಡಿಸಿದವರು, ದ್ರೋಣರು ಗುರುಗಳು, ಅಂಥವ್ರು ಸತ್ರೆ ಹತ್ರ ತಪ್ಪಲ್ವಲ್ಲ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ ಅರ್ಜುನ, ಅದು ತಪ್ಪೆ. ಇದು ಭಗವದ್ಗೀತೆ. ಲೋಕದಲ್ಲಿ ಯಾರಾದರೂ ಕೂಡ ತಪ್ಪಲ್ಲ ಅಂತ ಹೇಳಿಬಿಡ್ತಿದ್ರು, ಭಗವಂತ ಅದು ತಪ್ಪೆ ಅಂತ ಹೇಳಿಬಿಟ್ಟು ಸ್ವಲ್ಪ ಯೋಚನೆ ಮಾಡಬೇಕು. ಈ ಭಗವದ್ಗೀತೆಯಿಂದ ನಾವು ತಿಳಿಬೇಕಾದ ಹೊಸ ಪಾಠ ಇದು. ಮಧ್ವಾಚಾರ್ಯರು ಇದರ ಬಗ್ಗೆ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿ ಬರೀತಾ ಇದ್ದಾರೆ. ದುರ್ಯೋಧನಾದಿಗಳ ಸಾವು ಅಳತಕ್ಕಂಥ ವಿಚಾರವಲ್ಲ, ಅವರು ದುಷ್ಟರಾದ್ದರಿಂದ. ಭೀಷ್ಮದ್ರೋಣಾದಿಗಳ ಸಾವು ಸಹ ಅಳತಕ್ಕಂಥ ವಿಚಾರ ಅಲ್ಲ. ಯಾತಕ್ಕೆ? ಅವರು ಶಿಷ್ಟರೇ, ಅದು ಸಂಶಯನೇ ಇಲ್ಲ. ಆದರೆ ದುಷ್ಟರಾದ ದುರ್ಯೋಧನಾದಿಗಳ ಅನುಯಾಯಿಗಳಾಗಿರುವುದರಿಂದ ಅವರು ಸಾವಿಗೆ ಒಳಗಬಾರದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಗೀತೆ ಎಂದರೆ ಇದೆ. ಭೀಷ್ಮದ್ರೋಣ ಸತ್ರ ಅಳೋಣ, ಯಾತಕ್ಕೆ ಸಾಯ್ತಿದ್ದಾರೆ ಗೊತ್ತಿವ್ರಿ? ಈಗ ದುರ್ಯೋಧನ ಹೆಲ್ಪ್ ಮಾಡೋಕ್ಕೂ ಸಾಯ್ತಾ ಇದ್ದಾರೆ, ಆದ್ರಿಂದ ಅವರು ಕೂಡ ಅಯೋಗ್ಯರೇ, ಸಾಲಿಗೆ ಸೇರಿಬಿಡ್ತಾರೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡಾಗ ನಮಗೆ ಹೊಸ ವಿಚಾರ ಗೊತ್ತಾಯಿತು. ನಮಗೆ ಈ ರೀತಿ ಯೋಚನೆ ಮಾಡಿ ಗೊತ್ತಿರೋದಿಲ್ಲ. ಭಗವಂತ ತೋರಿಸಿಕೊಡ್ತಾನೆ, ದುಷ್ಟರಷ್ಟೇ ಅಲ್ಲ, ದುಷ್ಟರ ವರನಾಡಿಗಳು ಸಹ ಶಿಕ್ಷಾರ್ಹ ಅಪರಾಧಿಗಳಾಗ್ತಾರೆ ಅಂತ ಹೇಳ್ತಾರೆ. ಎಷ್ಟೋ ದಿನ ಮಕ್ಕಳು ಹೊಡೆದು ಬಿಡ್ತಾರೆ ಜೋರಾಗಿ, ನಾನು ತಪ್ಪು ಮಾಡಿಲ್ಲ, ನಾನೇನು ವೇಸ್ಟಿಗೆ ಏನು ಮಾಡಿಲ್ಲ ಅಂತ ಹೇಳ್ತಾನೆ. ನೀನು ಮಾಡಿಲ್ಲ ಕರೆಕ್ಟು, ನಿನ್ನ ಫ್ರೆಂಡ್ ಮಾಡಿದ, ಅವನ ಜೊತೆಗೆ ಯಾಕೆ ಓಡಾಡ್ತಿದ್ದಿ ಅಂತ ಕೇಳ್ತಾರೆ. ಅವನ ಜೊತೆಗೆ ಓಡಾಡಿದ್ರೆ ನೀನು ತಪ್ಪು ಮಾಡಿದ ಲೆಕ್ಕ. ಈಗ ಅನೇಕರಿಗೆ ಆಶ್ಚರ್ಯವಾಗುತ್ತೆ, ಪಂಚಮಹಾಪಾತಕ ಅಂತ ಕೇಳಿರ್ತಾರೆ ತುಂಬಾ ಜನ. ಪಂಚಮಹಾಪಾತಕ ಅಂತ ಬಹಳಷ್ಟು ಜನ ಕೇಳಿರ್ತಾರೆ, ಅವು ಯಾವುದು ಅಂತ ಅನೇಕರಿಗೆ ಗೊತ್ತಿರೋದಿಲ್ಲ. ಮೊದಲನೇದು ಬ್ರಹ್ಮಹತ್ಯ, ಮೊದಲನೇ ಮಹಾಪಾತಕ ಬ್ರಹ್ಮಹತ್ಯ, ಎರಡನೇ ಪಾತಕ ಸುರಾಪಾನ, ಹೆಂಡ ಕುಡಿ. ಇವತ್ತು ಪಾತಕ ಅಂತ ಜನ ತಿಳ್ಕೊಂಡೇ ಇಲ್ಲ, ಅದನ್ನು ಮಹಾಪುಣ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಹುಡುಗ ಕುಡಿತಾರೆ ಅಂದ್ರೆ ಓ ಬಾರಿ ಎ ಕ್ಲಾಸ್ ಜಟ್ಲು ಬಂದಂತ ತಿಳ್ಕೊಳ್ಳೋ ಕಾಲ ಇದು. ಬ್ರಹ್ಮಹತ್ಯ, ಸುರಾಪಾನ, ಮೂರನೇದು ಬಹಳ ಮುಖ್ಯವಾದದ್ದು ಸ್ವರ್ಣಸ್ಥೇಯ. ಈ ಲಂಚ ಗಿಂಚ ಎಲ್ಲ ಬಂದ್ಬಿಡುತ್ತೆ ಅದರೊಳಗೆ. ಭ್ರಷ್ಟಾಚಾರ ಎಲ್ಲ ಸ್ವರ್ಣಸ್ಥೇಯದ ಭಾಗನೇ. ಚಿನ್ನ ಕದ್ರೆ ಹೇಗೋ ಹಾಗೇನೆ. ಏನೋ ಚಿನ್ನ ಕದ್ರೆ, ಚಿನ್ನ ಇಸ್ಕೊಂಡಿಲ್ಲ 100 ರೂಪಾಯಿ ಇಸ್ಕೊಂಡಿನಿ ಅಂದ್ರೆ 100 ರೂಪಾಯಿ ಚಿನ್ನ ಬರುತ್ತಲ್ಲ ಅಷ್ಟು ಗದ್ದಾಗ ಲೆಕ್ಕ ಅವನಾಗ. 10 ರೂಪಾಯಿ ತಗೊಂಡ್ರೆ ಚಿನ್ನ ಬರುತ್ತಲ್ಲ ಅಷ್ಟು ಗದ್ದಾಗ ಲೆಕ್ಕ ಅವನು. ಯಾವುದೇ ಭ್ರಷ್ಟಾಚಾರ ಕೂಡ ಮಹಾಪಾತಕ ಮದನ ಮರಿಬಾರದು. ಸ್ವರ್ಣಸ್ಥೇಯ, ಚಿನ್ನವನ್ನು ಕದಿಯೋದು. ನಾ ಕದ್ದಿಲ್ಲ ಕೇಳಿಸ್ಕೊಂಡಿನಿ ಅಂತ ಕೇಳಿದ್ರೆ ಭಿಕ್ಷೆ ಆಯಿತು, ಹೆದರಿಸಿಟ್ಕೊಂಡಿದ್ದರೆ ದರೋಡೆ ಆಯಿತು, ಹೊರತು ತಪ್ಪು ತಪ್ಪೇ ಇರುತ್ತೆ, ಏನು ಮಾಡೋಕ್ಕಾಗೋದೇ ಇಲ್ಲ. ನಾಲ್ಕನೇದು ಗುರುತಲ್ಪ ಗಮನ ಅಂತ ಕರೀತಾರೆ, ಗುರು ಸ್ತ್ರೀ ಗಮನ, ನಾಲ್ಕು ಮಹಾಪಾತಕಗಳು ಅಂತ ಕರೆದರು. ಐದನೇದು ಯಾವುದನ್ನು ಭಾರಿ ಆಶ್ಚರ್ಯ ಆಗುತ್ತೆ.